மும் பங்கரயிதம் அதிடம் விம்சதா அனந்ததீத்மத்லம் விஜயதாபத்ரயாபகம் மித்யா சித்தாந்த துத்வாந்த வித்வம்சக்ஷணஹ ஜெய்தீர்த்தாக்கத்தனி பசதாம் நோ ஹிருதம்பரே அர்த்திகல்பித கல்போயம் பிரத்யத்தி கிருகேசரி வியாசதீர்த்த குருபூயாத் அஸ்மதிஷ்டாத சித்தையே தபோ வித்யா விரக்தியாதி சத்குணோகாகரானம் வாதிராஜ குரு நுந்தி ஹைக்ரிய பிரதாஷ்யான் பூஜ்ய ராகவேந்திராய சித்தி தர்மரதாய ச பசதாம் கல்பவருஷாய நமதாம் காமதேனவே துருவாதி துவாந்திரவையே வைஷ்ணவேந்தீவரேந்தவே ஸ்ரீராகவேந்திர குருவே நமோ அத்தியந்தயாளவே ஆபாதமௌழி பர்யந்தம் குருநாமாக்தி ஸ்மரே தேன விக்னா பிரணஷ்யந்தி சித்தி ச மனோரதாஹ ஹரி ஓம் ஸ்ரீ குருப்யோ நம. ನಾವು ಇವತ್ತು ಭಗವದ್ಗೀತೆ ಶುರು ಮಾಡಲಿಕ್ಕೆ ಮುಂಚೆ ಧ್ಯಾನಕ್ಕೆ ಸಂಬಂಧಪಟ್ಟದ್ದು ಪ್ಲಸ್ ನಾವು ನಮಗಿರುವಂತಹ ಈ ದೇಹದಲ್ಲಿರುವಂತಹ ನಾವು ಆಸನದಲ್ಲಿ ಕುಳಿತಾಗ ಆ ಚಕ್ರಗಳು ಯಾವ ಯಾವ ಚಕ್ರಗಳಲ್ಲಿರುವ ಭಗವದ್ ರೂಪಗಳು ಹೇಗಿರುತ್ತೆ ಅನ್ನುವ ವಿಷಯವನ್ನು ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಅದು ಮಾಡಿಬಿಟ್ಟು ನಾವು ಭಗವದ್ಗೀತೆಗೆ ಹೋಗೋಣ. ಇಲ್ಲಿ ಅನೇಕ ಸ್ಥಳಗಳಲ್ಲಿ ಆಚಾರ್ಯರು ಧ್ಯಾನದ ಬಗ್ಗೆ ಆಸನಗಳ ಬಗ್ಗೆ ಇವೆಲ್ಲ ಹೇಳಿದ್ದಾರೆ. ಇನ್ನು ಒಂದು ಜಾಗ ಏನಂದ್ರೆ ತಂತ್ರಸಾರ ಸಂಗ್ರಹದಲ್ಲಿ ಅಲ್ಲಿ ಹೇಳುವಾಗ 4ನೇ ಅಧ್ಯಾಯದಲ್ಲಿ ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನನ್ನು ಗೀತೆಯಲ್ಲಿ ಬಂದ ವಾಕ್ಯಗಳೇ ತಂತ್ರಸಾರ. ಅದಕ್ಕೆ ಗೀತೆಗೂ ಇದಕ್ಕೂ ಒಂದು ಲಿಂಕ್ ಇದೆ. ಗೀತೆಯಲ್ಲಿ ನಾವು ಧ್ಯಾನ ಯೋಗವನ್ನು ಮಾಡಿದ್ದೀವಿ. ಭಗವಂತ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಪ್ರಾಣಾಯಾಮ ಧ್ಯಾನ ಆಸನ ಇತ್ಯಾದಿಗಳನ್ನು ಅಲ್ಲಿ ಕೂಡ ವಿಸ್ತಾರ ಮಾಡಿ ಹೇಳಿದ್ದಾನೆ. ಕೇಲೋಜಿನ ಕುಶೋತ್ತರಂ ಅಂತ ಹೇಳಿ ಇತ್ಯಾದಿ ವಿಷಯಗಳನ್ನು ನಾವು ಹೇಗೆ ಬಟ್ಟೆ ಆಮೇಲೆ ಅಜಿನ ಜಿಂಕೆ ಚರ್ಮ ಅದರ ಮೇಲೆ ವಸ್ತ್ರ ಹಾಕೊಂಡು ಹೇಗೆ ಆಸನದಲ್ಲಿ ಕೂಡಬೇಕು, ಎಂತಹ ಆಸನದಲ್ಲಿ ಕೂಡಬೇಕು, ನಮಗೆ ಕಂಫರ್ಟಬಲ್ ಆಗಿರೋ ಆಸನದಲ್ಲಿ ಕೂತ್ಕೊಂಡು ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಬೇಕಂತ ಹೇಳಿ ಹೀಗೆ ಮಾಡಿದವರು ಮಾಮೈವೇಶ್ಯತಿ ಅಂತ ಹೇಳಿ ಮಾಂ ಏವ ಏಷ್ಯತಿ ನನ್ನನ್ನು ಹೊಂದುತ್ತಾರೆ. ಭಗವಂತನನ್ನು ಈ ವಿಧವಾಗಿ ಸ್ಥಿರವಾಗಿ ಧ್ಯಾನ ಮಾಡಿದ್ರೆ ಭಗವಂತ ಸಿಗುತ್ತಾನೆ ಅಂತ ಹೇಳಿ ಅಲ್ಲಿ ಶೌಚಾಸನೇತು ಅಂಗ ಮಾತ್ರ ನ ಪೃಥಕ್ ಧರ್ಮ ಸಾಧನ ಪ್ರಾಣಾಯಾಮ ಅಯಸ್ತುಷ್ಟಿ ಪರ್ಯಂತ ದ್ವಿಗುಣಾಧಿಕ ಅಂತೇಳಿ ಅಲ್ಲಿ ಪ್ರಾಣಾಯಾಮಾದಿಗಳ ಇತ್ಯಾದಿಗಳನ್ನು ಶೌಚ ಪವಿತ್ರವಾಗಿರುವಂತಹದ್ದು ಇವೆಲ್ಲವನ್ನು ಹೇಳಿದ್ದಾರೆ. ನಾವು ಎಷ್ಟುವರೆಗೂ ಧ್ಯಾನ ಮಾಡಬೇಕು ಭಗವಂತನ ಸಾಕ್ಷಾತ್ಕಾರವಾಗುವವರೆಗೂ ಅಂತೇಳಿ ಇತ್ಯಾದಿ ಸೊ ಧ್ಯಾನ ಪರ್ಯಂತ ಮೋಕ್ಷ ಸಾಧನಗಳನ್ನು ತಾರತಮ್ಯವನ್ನು ಇವೆಲ್ಲವನ್ನು ಹೇಳಿ ಆಯಿತು. ನಾವು ಆಸನದಲ್ಲಿ ಕೂಡುವಾಗ ಈ ಅನೇಕ ವಿಧವಾದ ಆಸನಗಳನ್ನು ಹೇಳ್ತಾರೆ. ಮುಖ್ಯವಾಗಿ 3 ವಿಧವಾದ ಆಸನಗಳನ್ನಲ್ಲಿ ಹೇಳ್ತಾರೆ. ಅದನ್ನು ಆಚಾರ್ಯರು ಕೂಡ ತಂತ್ರಸಾರ ಸಂಘದಲ್ಲಿ ವಿಸ್ತಾರ ಮಾಡಿದ್ದಾರೆ. ನಾವು ಧ್ಯಾನ ಮಾಡುವಾಗ ಕೊಡುವಂತಹ ಆಸನಗಳು ಹೇಗಿರುತ್ತೆ, 3 ವಿಧವಾದ ಆಸನಗಳನ್ನು ಹೇಳ್ತಾ ಇದ್ದಾರೆ ಅಲ್ಲಿ. ಊರ್ವೋರಥ ಪದೋರ್ ಊರ್ಧ್ವಂ ವಿಭಾಗೇನ ಇತಿ ಚತ್ರಿಧ ಆಸನತ್ರಯಂ ಉದ್ದಿಷ್ಟಂ ಮಂತ್ರ ಸ್ಮರಣ ಪೂರ್ವಕಂ ಅಂತೇಳಿ 3 ವಿಧವಾದ ಆಸನಗಳನ್ನು ಹೇಳ್ತಾರೆ ಆಚಾರ್ಯರು. ಏನಂದ್ರೆ ಊರು ಅಂದ್ರೆ ತೊಡೆಗಳು, ಊರ್ವೋಹ ಅಧಃ ಪದಃ ಅಂದರೆ ತೊಡೆಗಳಿಗಿಂತ ಕೆಳಗೆ 2 ಪಾದಗಳನ್ನು ತೊಡೆಯ ಕೆಳಗೆ ಇರುವಂತಹ ಆಸನ ಒಂದು ಆಸನ. ಇದಕ್ಕೆ ಸ್ವಸ್ತಿಕ ಆಸನ, ನಾವು ನಾರ್ಮಲ್ ಆಗಿ ಕೊಡುವಂತಹದ್ದು ಎಲ್ಲರೂ ಊಟ ಕೊಡುವ ಸ್ವಸ್ತಿಕ ಆಸನ ಇಸ್ ದ ಒನ್ ದಟ್ ಪೀಪಲ್ ನಾರ್ಮಲಿ ಸಿಟ್. 2 ಪಾದಗಳು ಕೆಳಗೆ ಭೂಮಿಯನ್ನು ತಾಗಿರುತ್ತೆ, 2 ತೊಡೆಗಳ ಕೆಳಗಿರುತ್ತೆ, ತೊಡೆಗಳ ಮೇಲೆ ಪಾದಗಳು ಕೆಳಗಿರುತ್ತೆ, ಅದು ಸ್ವಸ್ತಿಕ ಆಸನ ಅಂತ ಕರೀತಾರೆ. ಇದಾದ ಮೇಲೆ ಊರ್ಧ್ವಂ ಅಂತೇಳಿ, ಸೊ ಊರ್ವೋಹ ಅಧಾಪಾದ ಅದಾದ ಮೇಲೆ ಊರ್ಧ್ವಂ ಅಷ್ಟೇ. ಊರ್ಧ್ವಂ ಅಂದ್ರೆ ಪಾದಗಳು ಕೆಳಗೆ ಅಧ ಇರೋದು ಒಂದು, ಪಾದಗಳು ಊರ್ಧ್ವ ಅಂದ್ರೆ ತೊಡೆಗಳಿಗಿಂತ ಪಾದಗಳು ಮೇಲೆ ಅಂದ್ರೆ ತೊಡೆಗಳ ಮೇಲೆ ಪಾದ ಬರುವಂತಹದ್ದು. ಇದು ನೀವು ಯೋಗಾಸನಗಳನ್ನು ಮಾಡುವಾಗ ನೋಡಿರ್ತೀರ. ಇದನ್ನು ಪದ್ಮಾಸನ ಅಂತ ಕರೀತಾರೆ. ಅಂದ್ರೆ ತೊಡೆಯ ಮೇಲೆ 2 ಪಾದಗಳು ಬರುತ್ತೆ, ಇದು ಪದ್ಮಾಸನ. ಇದು ಆಸನ ದಿನಾಗಲು ಹಾಕುವವರಿಗೆ ಇದು ಬಹಳ ಕಂಫರ್ಟಬಲ್ ಆಗಿರುತ್ತೆ. ಇದು ಪ್ರಾಕ್ಟೀಸ್ ಮಾಡದೇ ಇದ್ರೆ ಕಷ್ಟವಾಗಿರುತ್ತೆ, ದಿನಾಗಲು ಹಾಕುವವರಿಗೆ ಇದು ಸುಲಭವಾಗಿರುತ್ತೆ. ಇದು ಪದ್ಮಾಸನ ಅಂತ ಕರೀತಾರೆ. ಇದು ಇನ್ನು 2ನೇ ಆಸನ. ಸೊ ಅದಾದ ಮೇಲೆ ಇನ್ನೊಂದು ವಿಭಾಗ ಅಂತೇಳಿ. ವಿಭಾಗ ಅಂದ್ರೆ ಹೇಗೆ ಬೇಕಾದ್ರೂ ಬರಬಹುದು, ಅಂದ್ರೆ 1 ಪಾದ ಮೇಲೆ 1 ಪಾದ ಕೆಳಗೆ, ಎಡಪಾದ ತೊಡೆಯ ಮೇಲೆ ಬಲಪಾದ ತೊಡೆಯ ಕೆಳಗೆ, ಇಲ್ಲ ಬಲಪಾದ ತೊಡೆಯ ಮೇಲೆ ಎಡಪಾದ ತೊಡೆಯ ಕೆಳಗೆ ಒಂದು ವಿಧವಾಗಿ ಕ್ರಾಸ್ ಮಾಡಿ ಕೂತ್ಕೊಳ್ಳೋದು. ಇದಕ್ಕೆ ವೀರಾಸನ ಅಂತ ಕರೀತಾರೆ. ಸೊ ಇದು ವೀರಾಸನ, 3 ವಿಧವಾದ ಆಸನಗಳು. ಸೊ ಈ ವಿಧವಾಗಿ 3 ವಿಧವಾದ ಆಸನಗಳನ್ನು ಯಾವ್ದು ಕೂಡಬೇಕು, ಯಾವ್ದು ಇದರಲ್ಲಿ ಏನಂದ್ರೆ ಗ್ರೇಡೇಷನ್ ಇದೆ ಅಂದ್ರೆ ಗ್ರೇಡೇಷನ್ ಅಂತ ಏನಿಲ್ಲ, ಬಟ್ ಯಾರ್ಯಾರಿಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೋ, ನಾವು ಧ್ಯಾನ ಮಾಡುವುದು ಮುಖ್ಯ, ಅದಕ್ಕೆ ಮೇಲೆ ಎಂಫೋಸಿಸ್ ಕೊಟ್ಟು ಧ್ಯಾನ ಮಾಡುವುದಕ್ಕೆ ಕಂಫರ್ಟಬಲ್ ಆಗಿರಬೇಕಾದ ಕಾರಣದಿಂದ ಯಾವುದು ಅವರಿಗೆ ಅನುಕೂಲವಾಗಿರುತ್ತೋ ಅದನ್ನು ಹಾಕೊಂಡು ಕೂಡೋದು ಶ್ರೇಷ್ಠ. ಸೊ ಹಾಗೆ ಮಾಡಿಕೊಂಡು ಅಲ್ಲಿ ಪ್ರಾಣಾಯಾಮ ಮಾಡುವಾಗ ಹೇಗೆ ಮಾಡಬೇಕಂತೇಳಿ ಅಲ್ಲಿ ಆಚಾರ್ಯರು ಹೇಳ್ತಾರೆ. ದ್ವಿಗುಣೋತ್ತರಂ ರೇಚಕಾದಿ ಷೋಡಶಾದಿ ಕ್ರಮೇಣತು ಮಾತ್ರಾಣಾಂ ಹ್ರಸ್ವ ವರ್ಣಸ್ಯ ಕಾಲೋ ಮಾತ್ರ ಇತಿ ಶಬ್ದತೆ ಅಂತೇಳಿ ಅಲ್ಲಿ ಪ್ರಾಣಾಯಾಮದ ಬಗ್ಗೆ ವಿಚಾರವನ್ನು ಹೇಳುವಾಗ ಹೇಳ್ತಾರೆ. 16 ಮಾತ್ರ ಕಾಲ ರೇಚಕ, ಅದಕ್ಕೆ 2:2 ಅಂದ್ರೆ 32, 1:2:4 ಅಂತೇಳಿ, ಅದಕ್ಕೆ 2:2 ಮಾತ್ರ ಕಾಲ ಪೂರಕ, ಪೂರಕದ 2:2 ಅಂದ್ರೆ 64, ಅದು ಕುಂಭಕ ಅಂತೇಳಿ. ಸೊ ದ ಶಾರ್ಟೆಸ್ಟ್ ಟೈಮ್ ಇಸ್ ರೇಚಕ 1, ಅದಾದ ಮೇಲೆ ಟ್ವೈಸ್ ದಟ್ ಅಮೌಂಟ್ ಪೂರಕ ಅಂದ್ರೆ ಎಕ್ಸೇಲ್ ಮಾಡುವುದು ನಂಬರ್ ಒನ್, ಒನ್ ಡ್ಯುರೇಷನ್ ಅಂತ ತಗೊಂಡ್ರೆ ಇನ್ಹೇಲ್ ಮಾಡುವುದು 2 ಡ್ಯುರೇಷನ್, ಅದನ್ನು ಹಿಡಿದಿಟ್ಕೊಳ್ಳೋದು ಅಂದ್ರೆ ಕುಂಭಕ ಅಂದ್ರೆ ಕುಂಭದಂತೆ ಅಂದ್ರೆ ಒಳಗೆ ಎಕ್ಸ್ಪ್ಯಾಂಡೆಡ್ ಆಗಿ ಇರುವಂತಹದ್ದು ಕೋಶಗಳು, ಉಪಿರಿಯ ಕೋಶ ನಮ್ಮ ಲಂಗ್ಸ್ ಅನ್ನೋದು ಅದು ಎಕ್ಸ್ಪ್ಯಾಂಡ್ ಆಗಿರುವಂತಹ ಪೊಸಿಷನ್, ಅದಕ್ಕೆ ಕುಂಭಕ ಅಂತ ಹೇಳ್ತಾರೆ. ಸೊ ಈ ವಿಧವಾಗಿ 3 ಆ ರೇಷಿಯೋನಲ್ಲಿ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ದ್ವಿಗುಣೋತ್ತರಂ ರೇಚಕಾದಿ ಷೋಡಶಾದಿ ಕ್ರಮೇಣತು ಮಾತ್ರಾಣ ಹ್ರಸ್ವವರ್ಣಸ್ಯ, ಒಂದು ಮಾತ್ರ ಹ್ರಸ್ವವರ್ಣ ಶಾರ್ಟ್ ಸಿಲಬಲ್ ಉಚ್ಚಾರ ಮಾಡುವಷ್ಟಕ್ಕೆ ಒಂದು ಮಾತ್ರ ಅಂತ ಕರೀತಾರೆ. ಆ ವಿಧವಾಗಿ 16 ಇದು ಒಂದು ರೇಷಿಯೋ ಕೊಟ್ಟಿದ್ದಾರೆ. ಇದು ಶುರು ಮಾಡುವಾಗ ಇನ್ನು ಕಮ್ಮಿ ಡ್ಯುರೇಷನ್ ಮಾಡಬಹುದು, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಡ್ಯುರೇಷನ್ ಯು ಕೆನ್ ಇನ್ಕ್ರೀಸ್, ಅವರವರಿಗೆ ಯಾವುದು ಕಂಫರ್ಟಬಲ್ ಆಗಿ ಎಷ್ಟು ಕಂಫರ್ಟಬಲ್ ಇರುತ್ತೋ ಅಷ್ಟು ಮಾಡ್ತಾ ಹೋಗಬೇಕು. ಸೊ ಈ ವಿಧವಾಗಿ ಮಾಡಿದ್ರೆ ಅದಕ್ಕೆ ಹ್ರಸ್ವವರ್ಣಸ್ಯ ಕಾಲ ಮಾತ್ರ ಇದು ಶಬ್ದಿದೆ ಅಂತೇಳಿ, ಒಂದು ಮಾತ್ರ ಅಂದ್ರೆ ಒಂದು ಶಾರ್ಟ್ ಸಿಲಬಲ್ ಹ್ರಸ್ವವರ್ಣ ಉಚ್ಚಾರ ಮಾಡುವಷ್ಟು ಕಾಲಕ್ಕೆ ಒಂದು ಮಾತ್ರ ಅಂತ ಕರೀತಾರೆ. 16 ಮಾತ್ರಗಳು ಮಾಡುವಷ್ಟು ಅಷ್ಟು ಒಂದು ಡ್ಯುರೇಷನ್ ಮಾಡಬೇಕಂದ್ರೆ 64 ಮಾತ್ರ ಕಾಲ ಅದನ್ನು ಹಿಡಿದಿಟ್ಕೋಬೇಕಂದ್ರೆ ಕಷ್ಟ ಆಗತ್ತೆ ಅಂದ್ರೆ ಅದನ್ನು ಡಿವೈಡ್ ಬೈ 4 ಅದು ಮಾಡಿಕೊಡ್ರಿ. ಸೊ ಆಮೇಲೆ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು, ಇಷ್ಟಕ್ಕೆ ನಿಲ್ಲಿಸಿದ್ರೆ ಇನ್ನು ಮೇಲಕ್ಕೂ ಹೋಗ್ಬೋದು. ಸೊ ಈ ವಿಧವಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ವಿಷ್ಣು ಸ್ಮರಣ ಪೂರ್ವಕವಾಗಿ ಪ್ರಾಣಾಯಾಮ ಮಾಡಿದ ಮೇಲೆ ಅದು ಧ್ಯಾನ, ಅದು ಭಗವತ್ ಪ್ರಾಪ್ತಿಗೆ ಸಾಧನವಾಗತ್ತೆ ಅಂತೇಳಿ. ಧ್ಯಾನವನ್ನು ಮಾಡುವಾಗ ಏನು, ಸೊ ನಾವು ಭಗವಂತನನ್ನು ಸ್ಮರಣ ಮಾಡ್ತಾ ಪ್ರಾಣಾಯಾಮ ಮಾಡುವುದು ಅದು ಅತ್ಯುತ್ತಮವಾದದ್ದು, ಇಲ್ಲ ಅದು ಏನಾದ್ರು ಮಾಡದೇ ಇದ್ದರೆ ಅದು ಅಷ್ಟು ಫಲದಾಯಕವಲ್ಲ ಅಂತೇಳಿ. ಸೊ ಏವಂ ಕೃತೇ ಸರಿ ಬ್ರಹ್ಮನ್ ಚರಂತಿ ದಶವಾಯವ ಉದಯಾಂಬೋರು ಹಂಸಾಪಿ ವ್ಯಾಕೋಚಂ ಭವತಿ ಸ್ಫುಟಂ ಪೂರಣೇನ ತಥಾ ಕುಂಭೀಕರಣಾತ್ ಉನ್ಮುಖಂ ಸ್ಮಿತಂ ಸ್ಥಿತಂ ನಾಳಂ ತಾಳನಿಭಂ ತಸ್ಯ ದಲಾ ಅಷ್ಟಕ ಸಮನ್ವಿತಂ ಕದಲೀ ಪುಷ್ಪ ಸಂಕಾಶಂ ಚಂದ್ರಕಾಂತ ಸಮಪ್ರಭಂ ಸಂಧೆಯುರ್ ಮಧ್ಯ ರಾತ್ರೇ ಚ ಪ್ರಾಣಾಯಾಮಸ್ತು ಶೋಷಃ ಏಕಾಹ ಮಾತ್ರಂ ಕುರುವಾಣ ಸರ್ವ ಪಾಪೈಃ ಪ್ರಮುಚ್ಯತೆ ಅಂತೇಳಿ ಪ್ರಾಣಾಯಾಮದ ಮಹಿಮೆಯನ್ನು ಅಂದ್ರೆ ಈ ವಿಧವಾಗಿ ಪ್ರಾಣಾಯಾಮವನ್ನು ಮಾಡಿದರೆ ಅವರಿಗೆ ಒಳಗೆ ಹೊರಗೆ ಎಲ್ಲವೂ ಪ್ಯೂರಿಫೈ ಆಗತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಆಯುಷ್ ವೃದ್ಧಿ ಆಗತ್ತೆ, ಭಗವಂತನ ಅನುಗ್ರಹವೂ ಪ್ರಾಪ್ತವಾಗತ್ತೆ, ಇತ್ಯಾದಿ ಎಲ್ಲ ಫಲದಾಯಕವಾಗಿರುವಂತಹದ್ದು ಅಂತ ಹೇಳಿ ಭಗವಂತನ ಚಂದ್ರ ಕಾಂತ ಪ್ರಭನ ಅಂತ ಭಗವಂತನನ್ನು ನಾವು ಸಂಧ್ಯಾ ಕಾಲಗಳಲ್ಲಿ ಯಾವಾಗ ಬೇಕಾದ್ರೆ ಪ್ರಾಣಾಯಾಮವನ್ನು ಮಾಡಬಹುದು ಅಂತ ಹೇಳಿ ಹೇಳಿದ್ದಾರೆ. ಕ್ರಮೇಣ ಏವ ಅಭ್ಯಸೇ ಮಾತ್ರ ವೃದ್ಧಿ ಏಕಾಗ್ರದೀಹಿ ಪುನಃ ರೇಚಯಿತ್ವ ದಕ್ಷಿಣತಃ ಪೂರಯಿತ್ವಾತು ವಾಮತಃ ಕುಂಭಕಂ ಚ ಸುಷುಮ್ನಾಯಾಮ್ ವಿಷ್ಣು ವಾಯುಂ ಚ ಸಂಸ್ಮರೇತ್ ಅಂತೇಳಿ ನಾವು ಹೇಗೆ ಮಾಡಬೇಕು, ಏಕಾಗ್ರತೆಯಿಂದ ಪ್ರಾಣಾಯಾಮ ಮಾಡುವಾಗ ಅಭ್ಯಾಸ ಮಾಡುವಾಗ ಹೆಚ್ಚೆಚ್ಚು ಕಾಲವನ್ನು ಪೂರಕ ರೇಚ ಕುಂಭಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಡ್ಯುರೇಷನ್ ಇನ್ಕ್ರೀಸ್ ಮಾಡ್ತಾ ಹೋಗುವುದು. ಬಲಭಾಗದಲ್ಲಿರುವಂತಹ ಪಿಂಗಳ ನಾಡಿಯಿಂದ ನಾವು ವಾಯುವನ್ನು ಹೊರಹಾಕಿ ಎಡಭಾಗದ ಇಡಾ ನಾಡಿಯಿಂದ ವಾಯುವನ್ನು ಒಳಗೆ ಎಳ್ಕೊಂಡು ಮಧ್ಯದ ಸುಷುಮ್ನ ನಾಡಿಯಲ್ಲಿ ಅದನ್ನು ತಡೆಹಿಡಿಕೊಂಡು ಕುಂಭಕ ಅದು ಮಾಡು ವಿಷ್ಣುವನ್ನು ವಾಯುವನ್ನು ನಾವು ಸ್ಮರಣೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಅದಾದ ಮೇಲೆ ಹಸ್ತೇನ ದಕ್ಷಿಣೇನೈವ ಪೀಡೆಯನ್ ನಾಶಿಕಾಪುಡಂ ಶನೈ ಶನೈ ಅಥವಾ ಬಹಿಕ್ಷಿಪೇತ್. ಇದು ನಮಗೆ ಇದರ ವ್ಯಾಖ್ಯಾನದಲ್ಲಿ ಹೇಳಿದು ಆಚಾರ್ಯರು ಹೇಳಿದ ವ್ಯಾಖ್ಯಾನದಲ್ಲಿ ಬರುವಂತಹ ವಿಷಯ, ಬೇರೆ ಕಡೆ ಆಚಾರ್ಯ ಹೇಳಿದ ಮಾತುಗಳನ್ನು ಆಧಾರ ಮಾಡಿಕೊಂಡು ಹೇಳಿದಂತಹದ್ದು. ಹಸ್ತೇನ ದಕ್ಷಿಣೇನೈವ ಪೀಡೆಯನ್ ನಾಶಿಕಾಪುಟಂ ಅಂತೇಳಿ ನಾವು ಮಾಡುವಾಗ ನಾವು ಬಲಮೂಗನ್ನು ಹಾಗೆ ಸ್ಟಾಪ್ ಮಾಡುವುದು ಅಂತ ಹೇಳಿ. ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕೈಯನ್ನು ಉಪಯೋಗಿಸದೇನೆ ಮಾಡುವ ಕೆಪ್ಯಾಸಿಟಿ ಬರುತ್ತೆ. ಮೊದಲು ಬಿಗಿನಿಂಗ್ ಸ್ಟೇಜ್ ನಲ್ಲಿ ನಾವು ಕೈಯನ್ನು ಉಪಯೋಗಿಸಿಕೊಂಡು ಪ್ರಾಣಾಯಾಮವನ್ನು ಉಚ್ಛ್ವಾಸ ನಿಶ್ವಾಸವನ್ನು ಹಿಡಿಯುವುದಕ್ಕೆ ತಡೆಯುವುದಕ್ಕೆ ಪ್ರಯತ್ನ ಮಾಡಬೇಕಂತ ಹೇಳಿದ್ದಾರೆ. ಅದಾದ ಮೇಲೆ ದೇಹದ ನಾಡಿಗಳು ಹೇಳುವಾಗ ಮೂಲಾಧಾರಂ ಸಮಾರಭ್ಯತ್ವ ಮೂರ್ಧಾನಂ ರುಜುಸ್ಥಿತಾ ಮಧ್ಯೆ ಸುಷುಮ್ನಾ ವಿಜ್ಞೇಯ ವಜ್ರಿಕ ಆರ್ಯ ಅವಭಾಸಿನಿ ವೈದ್ಯುತ ಬ್ರಹ್ಮನಾಡಿ ಇತಿ ಸ ಏವ ಪಂಚ ಪ್ರಭೇದಿನಿ ಅಂತ ಹೇಳಿ ಇಲ್ಲಿ ಹೇಳುವಾಗ ಐದು ನಾಡಿಗಳನ್ನು ಹೇಳಿ ಮೂಲಾಧಾರದಿಂದ ನಮ್ಮ ತಲೆ ಕಡೆ ಭಾಗ ಅಲ್ಲಿವರೆಗೂ ನೇರವಾಗಿ ತಲೆ ಮೂರ್ಧ ಭಾಗವರೆಗೂ ಅಷ್ಟುವರೆಗೂ ಕೂಡ ಮೂಲಾಧಾರದಿಂದ ನೇರವಾಗಿ ವ್ಯಾಪಿಸಿರುವಂತಹ ಮಧ್ಯ ನಾಡಿ ಶಿಶುನಾ ನಾಡಿ, ಅದಕ್ಕೆ ನಾಲ್ಕು ಭಾಗ ನಾಲ್ಕು ಕಡೆ ಇರುವಂತಹ ಪ್ರಭೇದಗಳು ಅಂತ ಹೇಳ್ತೀವಿ. ಜಸ್ಟ್ ಪಾರ್ಟ್ ಆಫ್ ಇಟ್ ಆನ್ ದ ಫೋರ್ ಸೈಡ್ಸ್ ವಜ್ರಿಕ ಆರ್ಯ ಅವಭಾಸಿನಿ ವೈದ್ಯುತ ಅಂತೇಳಿ ಬ್ರಹ್ಮನಾಡಿ ಅಂತ ಹೇಳಿ ಅದರದ್ದೇ ಐದು ಪ್ರಭೇದಗಳು. ಸೊ ಅದನ್ನು ಹೇಳಿದ್ದಾರೆ, ಅದ್ ನೀವೆಲ್ಲ ಕೇಳೇ ಇರಬಹುದು. ಸೊ ಅದಾದ್ಮೇಲೆ ಮೂಲಾಧಾರಂ ಕಂಧಾಖ್ಯಂ ಅಂತೇಳಿ ತತ್ವಕನಿಕಾ ವ್ಯಾಖ್ಯಾನದಲ್ಲಿ ಕೂಡ ಮೂಲಾಧಾರವನ್ನು ಕಂಧ ಅಂತ ಹೆಸರನ್ನು ಕರೆದಿದ್ದಾರೆ. ಅದನ್ನು ಹೇಳುವಾಗ ಗುದಧ್ವಜಾಂತರೇ ಕಂದಂ ಉಚ್ಛೇದಾತ್ ದ್ವಿ ಅಂಗುಳಂ ವಿದುಹು ಅಂತೇಳಿ ತಸ್ಮಾತ್ ದ್ವಿಗುಣ ವಿಸ್ತಾರಂ ವೃತ್ತರೂಪೇಣ ಶೋಭಿತಂ ಅಂತೇಳಿ ನಾವು ವೃಷಣ ಭಾಗದಿಂದ ಮಧ್ಯಭಾಗದಿಂದ ಎರಡು ಅಂಗುಳ ಎತ್ತರದ ನಾಲ್ಕು ಅಂಗುಳ ವಿಸ್ತಾರ ವರ್ತುಲಾಕಾರದಿಂದ ಇರುವಂತಹ ಪ್ರದೇಶಕ್ಕೆ ಕೆಳಗಿನ ಭಾಗ ಬಾಟಮ್ ಅದನ್ನು ಕಂದ ಅಂತ ಕರೀತಾರೆ. ಇದು ನಾಡಿಯ ಉಗಮ ಸ್ಥಾನ, ಅಲ್ಲಿಂದ ಶುರು ಆಗುತ್ತೆ. ಸೊ ಅದನ್ನು ಮೂಲ ವೃಷಣ ಆಧಾರ ಅಧೋಭಾಗ ಅನೇಕ ಹೆಸರುಗಳಿಂದ ಕರೆದಿದ್ದಾರೆ. ಅದಾದ ಮೇಲೆ ಪೃಷ್ಠ ವಾಮಾಗ್ರ ದಕ್ಷಾಂತರ್ ಭೇದಾಸ್ತೇಜ ಕ್ರಮೇಣದು ಹರಿ ನೀಲ ಸಿತ ಪಿಂಗೋ ಲೋಹಿತ ಲೋಹಿತ ಅತ್ರ ಕೇಶವ ಪ್ರತ್ಯುಮ್ನಾರಿ ಸ್ವರೂಪೇಣ ಧ್ಯೇಯ ಸಿದ್ಧಿಂ ಅಭಿಸಿಪ್ಸತ ಅಂತ ಹೇಳಿ ಸುಷುಮ್ನ ನಾಡಿಯ ಹಿಂಭಾಗದಲ್ಲಿ ಎಡಭಾಗದಲ್ಲಿ ಮುಂಭಾಗದಲ್ಲಿ ಬಲಭಾಗದಲ್ಲಿ ಒಳಭಾಗದಲ್ಲಿ ಈ ವಿಧವಾಗಿ ಕ್ರಮವಾಗಿ ನಾವು ಮುಂಚೆ ಹೇಳಿದಂತ ಹೆಸರು ವಜ್ರಿಕ ಆರ್ಯ ಅವಭಾಸಿನಿ ವೈದ್ಯತ ಬ್ರಹ್ಮನಾಡಿ ಹೇಳಿದಳು. ಆ ನಾಡಿಗಳಲ್ಲಿ ಭಗವಂತನ ಐದು ರೂಪಗಳನ್ನು ಚಿಂತನೆ ಮಾಡಬೇಕು. ಏನು ಪ್ರದ್ಯುಮ್ನಾದಿ ರೂಪಗಳು? ಸೊ ಪ್ರದ್ಯುಮ್ನ, ಅದಾದ್ಮೇಲೆ ಅನಿರುದ್ಧ, ವಾಸುದೇವ, ಸಂಕಷ್ಟ ನಾರಾಯಣ, ಈ ರೂಪಗಳನ್ನು ನಾವು ಚಿಂತನೆ ಮಾಡುವಾಗ ಆ ರೂಪಗಳು ಹೇಗೆ ಆಗಿರುತ್ತೆ ಅನ್ನೋದನ್ನು, ಪ್ರದ್ಯುಮ್ನ ರೂಪ ಹಸಿರಿನಲ್ಲಿ, ಅದೇ ವಿಧವಾಗಿ ಅನಿರುದ್ಧ ರೂಪ ನೀಲ ಬಣ್ಣದಲ್ಲಿ, ಅದಾದ ಮೇಲೆ ವಾಸುದೇವ ರೂಪ ಬಿಳಿ ಬಣ್ಣದಲ್ಲಿ, ಆಮೇಲೆ ಪಿಂಗಳ ರೂಪ ಅದು ಸಂಕರ್ಷಣ, ಅದಾದ ಮೇಲೆ ನಾರಾಯಣ ರೂಪ ಲೋಹಿತದಲ್ಲಿ, ಈ ವಿಧ ಕೆಂಪು ಬಣ್ಣಗಳಲ್ಲಿ, ಹೀಗೆ ಆ ರೂಪಗಳನ್ನು ನಾವು ಚಿಂತನೆ ಮಾಡಬೇಕಂತ ಹೇಳಿದ್ದಾರೆ. ಇದು ನಮಗೆ ಸಿದ್ಧಿ ಬರಲಿಕ್ಕೆ ಕಾರಣವಾಗತ್ತೆ ಅಂತ ಹೇಳಿ ಇದು ಹಳದಿ ಬಣ್ಣದ ಪದ್ಯುಮ್ನ ಹಿಂಭಾಗದಲ್ಲಿ ವಜ್ರಿಕಾ ನಾಡಿಯಲ್ಲಿದ್ದಾನೆ. ಅಂದ್ರೆ ಪದ್ಯುಮ್ನ ಹಳದಿ ಬಣ್ಣದಿಂದ ನಮ್ಮ ಬ್ಯಾಕ್ ನಲ್ಲಿರುವಂತಹ ವಜ್ರಿಕಾ ನಾಡಿಯಲ್ಲಿ ಇರುವ ರೂಪಕ್ಕೆ ಪ್ರದ್ಯುಮ್ನ ರೂಪ ಅಂತ ಕರೀತಾರೆ. ಅದಾದ ಮೇಲೆ ಎಡಭಾಗದಲ್ಲಿ ಇರುವಂತಹದ್ದು ಆರ್ಯಾ ನಾಡಿ, ಅದರಲ್ಲಿ ಕಪ್ಪು ಬಣ್ಣದ ನೀಲ ಕಪ್ಪು ಬಣ್ಣದ ಅನಿರುದ್ಧ ರೂಪ, ಅದಾದ ಮೇಲೆ ಮುಂಭಾಗದಲ್ಲಿ ಫ್ರಂಟ್ ಪೋರ್ಷನ್ ಅಲ್ಲಿ ಇರುವಂತಹ ನಾಡಿ ಅದು ಅವಭಾಸಿನಿ ಅಂತ ಹೇಳಿ, ಆ ನಾಡಿಯಲ್ಲಿ ಬಿಳಿ ಬಣ್ಣದ ವಾಸುದೇವ ರೂಪ, ಅದಾದ ಮೇಲೆ ಬಲಭಾಗದ ವೈದ್ಯದ ನಾಡಿಯಲ್ಲಿ ಪಿಂಗಳ ಬಣ್ಣದ, ಅಂದ್ರೆ ಒಂದು ವಿಧವಾದಂತಹ ಪಿಂಗಳ ಬಣ್ಣ ಅಂತೇಳಿ ಒಂಥರ ಕ್ರಿಯೆ ತರ ಬೂದು ಕಲರ್ ಇರುವಂತಹದ್ದು ಪಿಂಗಳ ಬಣ್ಣ ಅಂತ ಹೇಳ್ತಾರೆ. ಸೊ ಆ ಬಣ್ಣದ ಅದರಲ್ಲಿ ಸಂಕರ್ಷಣ, ಅದಾದ ಮೇಲೆ ಒಳಭಾಗದ ಬ್ರಹ್ಮನಾಡಿಯಲ್ಲಿ ಕೆಂಪು ಬಣ್ಣದಿಂದ ನಾರಾಯಣ ಇತ್ತ ಅಂತೇಳಿ, ಈ ರೂಪಗಳನ್ನು ನಾವು ಧ್ಯಾನ ಮಾಡುವಾಗ ಆ ಭಗವಂತ ನಮ್ಮ ಅಭಿಷ್ಟನ್ನು ಸಿದ್ಧ ಮಾಡ್ತಾನೆ ಅಂತೇಳಿ ಅದು ಹೇಳಿದ್ದಾರೆ. ನಾರಾಯಣಾಖ್ಯಂ ಸೌಷಮ್ನಂ ಮಧ್ಯಸ್ಥಂ ರಕ್ತವರ್ಣಕಂ ಶುಕ್ಲಂ ತು ವಾಸುದೇವಾಖ್ಯಂ ನಂದಿನ್ಯಾಂ ಅಗ್ರತಸ್ಥಿತಂ ಪಿಂಗಳಾಯಾಂ ಪಿಂಗಳಂ ಚ ರೂಪಂ ಸಂಕರ್ಷಣಾಭಿಧಂ, ಅದಾದ್ಮೇಲೆ ಪಶ್ಚಿಮೇ ವಜ್ಜಿಕಾಯಾಂ ಚ ಪೀತಂ, ಇಲ್ಲಿ ಅವಭಾಸಿನಿ ಅಂತ ಕೆಲವು ಕಡೆ ಹೇಳ್ತಾರೆ, ಅದೇ ವಿಧವಾಗಿ ನಂದಿನ್ಯ ಸೊ ಅವಭಾಸಿನಿ ನಂದಿನಿ ಒಂದೇ ಅರ್ಥ. ಸೊ ಅದಾದ್ಮೇಲೆ ಪಶ್ಚಿಮೇ ವಜ್ಜಿಕಾಯಾಂ ಚ ಪೀತಂ ಪ್ರದ್ಯುಮ್ನ ನಾಮಕಂ ಇಡಾಯಾಂ ಅನಿರುದ್ಧಾಕಂ ನೀಲರೂಪಂ ವ್ಯವಸ್ಥಿತಂ ಅಂತ ಹೇಳಿ ಅದೇ ವಿಜಯವನ್ನಲ್ಲಿ ಹೇಳಿದ್ದಾರೆ. ಈ ವಿಧವಾಗಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂತ ಅಲ್ಲಿ ಆಚಾರ್ಯರು ಆ ಉಪನಿಷತ್ತಿನಲ್ಲಿ ಹೇಳಿದ ಭಾಷ್ಯದಲ್ಲಿ ಹೇಳುವಂತಹ ವಿಷಯ ಅದು. ಇದನ್ನೇ ಆಚಾರ್ಯರು ಛಾಂದೋಗ್ಯ ಉಪನಿಷತ್ತಲ್ಲಿ ಹೇಳಿದ್ದಾರೆ ಮತ್ತು ಬೃಹದಾರಣ್ಯಕ ಭಾಷೆಯಲ್ಲಿ ಕೂಡ ಹೇಳಿದ್ದಾರೆ. ರೂಪಮಾಹು ಪಂಚವಿಧಂ ತಸ್ಯ ವಿಷ್ಣುರ್ ಮಹಾತ್ಮನಃ ಶುಕ್ಲಂ ತು ವಾಸುದೇವಾಖ್ಯಂ ಅನಿರುದ್ಧಂ ಸುನೀಲಕಂ ಸಂಕರ್ಷಣಂ ಪಿಂಗಳಂ ಚ ಪ್ರಾದ್ಯುಮ್ನಂ ಹರಿತಂ ಸ್ಮೃತಂ ನಾರಾಯಣಂ ಲೋಹಿತಂ ಸ್ಯಾತ್. ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸಿದಂತಿರುತ್ತೆ ಮೇಲ್ನೋಟಕ್ಕೆ. ಉದಾಹರಣೆಗೆ ಈ ಐದು ರೂಪಗಳನ್ನು ತಗೊಂಡಾಗ ವಾಸುದೇವ ರೂಪ, ಸಂಕರ್ಷಣ ರೂಪ, ಇವು ಭಗವಂತನಿಗೆ ಒಂದೇ ಭಗವಂತನ ಐದು ರೂಪಗಳು. ಈ ರೂಪಗಳಲ್ಲಿ ವ್ಯತ್ಯಾಸ ಇಲ್ಲ, ಬೇರೆ ಬೇರೆ ಬಣ್ಣಗಳಿಂದ ಬೇರೆ ಬೇರೆ ನಾಡಿಗಳಲ್ಲಿದ್ದು ಭಗವಂತ ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಸೊ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ, ಈ ಐದು ರೂಪಗಳು ನೋಡಿದಾಗ ವಾಸುದೇವ ರೂಪವನ್ನು ಹೇಳಿದಾಗ ಆಚಾರ್ಯರು ಎಲ್ಲ ಭಾಷೆಗಳಲ್ಲಿ, ಬೃಹದಾರಣ್ಯಕ ಭಾಷೆಯಲ್ಲಿ, ಛಾಂದೋಗ್ಯ ಭಾಷೆಯಲ್ಲಿ, ತಂತ್ರಸಾರ ಸಂಘದಲ್ಲಿ, ಮೊದಲನೇ ಅಧ್ಯಾಯದಲ್ಲಿ, ನಾಲ್ಕನೇ ಅಧ್ಯಾಯದಲ್ಲಿ, ಎಲ್ಲ ಕಡೆಯೂ ಬಿಳಿ 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 ಅಂತಾನೆ ವೈಟ್, ಅದು ವಾಸುದೇವ ರೂಪವನ್ನು ಹೇಳಿದ್ದಾರೆ. ಸಂಕರ್ಷಣ ರೂಪವನ್ನು ಹೇಳಿದಾಗ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಪಿಂಗಳ ಅಂತ ಹೇಳಿದ್ದಾರೆ, ಛಾಂದೋಗ್ಯ ಉಪನಿಷತ್ತಲ್ಲಿ ಪಿಂಗಳ ಅಂತ ಹೇಳಿದ್ದಾರೆ. ಅದೇ ತಂತ್ರಸಾರದ ಮೊದಲನೇ ಅಧ್ಯಾಯದಲ್ಲಿ ರಕ್ತ ಅಂತ ಹೇಳಿದ್ದಾರೆ, ಕೆಂಪು ಹೇಳಿದ್ದಾರೆ. ನಾಲ್ಕನೇ ಅಧ್ಯಾಯದ ಪಿಂಗಳ ಅಂತ ಹೇಳಿ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಬಂತಲ್ವಾ ಅಂತ ಹೇಳಿದ್ರೆ, ಅಲ್ಲಿ ಆ ವ್ಯತ್ಯಾಸ ನಾವು ವಿವಕ್ಷಾ ಭೇದದಿಂದ ತಿಳ್ಕೋಬೇಕಷ್ಟೇ. ಸೊ ಅದರಲ್ಲಿ ರಕ್ತ ವಿಭಿನ್ನ ಕಾಣಿಸುತ್ತೆ, ಆದ್ರೆ ಪಿಂಗಳದಂತೆ ಕೆಂಪು ಮಿಶ್ರಿತ ಕಪ್ಪು ಪಿಂಗಳ ಅಂತ ಹೇಳಿದ್ರೆ, ಸೊ ಕೆಂಪು ಕಪ್ಪು ಸ್ವಲ್ಪ ಮಿಕ್ಸ್ಚರ್ ಮಾಡಿದ್ರೆ ಪಿಂಗಳ ಇರುತ್ತೆ. ಆ ಕಾರಣದಿಂದ ಅಲ್ಲಿ ಇರುವಂತಹ ಕಪ್ಪನ್ನು ಬಿಟ್ಟು ಕೆಂಪನ್ನು ಮಾತ್ರ, ಪಿಂಗಳದಲ್ಲಿ ಇರುವ ಕೆಂಪನ್ನು ಮಾತ್ರ ಹೇಳಿದ್ದಾರೆ ಅಷ್ಟೇ. ಸೊ ಅಂತ ತಿಳ್ಕೊಂಡ್ರೆ ಸರಿ ಹೋಗುತ್ತೆ. ಅದಾದ ಮೇಲೆ ಪ್ರದ್ಯುಮ್ನ ರೂಪವನ್ನು ಹೇಳಿದಾಗ ಅದು ಎಲ್ಲ ಕಡೆ ಒಂದೇ ಹರಿತ ಪೀತ. ಸೊ ಹಸಿರು ಬಣ್ಣ, ಹರಿತ ಅಂದ್ರೆ ಗ್ರೀನ್ ಅಂತ, ಹಸಿರು ಬಣ್ಣ ಎಲ್ಲೋ ಅಂತ ತಗೊಂಡ್ರೆ, ಸೊ ಬೃಹದಾರಣ್ಯಕ, ಛಾಂದೋಗ್ಯ, ತಂತ್ರಸಾರ, ಪ್ರಥಮ ಅಧ್ಯಾಯದ, ನಾಲ್ಕನೇ ಅಧ್ಯಾಯ ಎಲ್ಲದರೂ ಕೂಡ ಹರಿತ ಅಂತ ಹೇಳಿದಾಗ ಕೂಡ ಪೀತ ಹಸಿರು ಬಣ್ಣ ಅಂತ ತಗೊಂಡ್ರೆ ಅದು ಸರಿ ಹೋಗುತ್ತೆ. ಅದಾದ ಮೇಲೆ ಅನಿರುದ್ಧ ರೂಪವನ್ನು ಹೇಳಿದಾಗ ಅದು ಎಲ್ಲ ಕಡೆನು ಕಪ್ಪು ಅಂತ ಅಲ್ಲಿ ಹೇಳಿದ್ದಾರೆ. ನೀಲ ನೀಲ, ಹಸಿತ ನೀಲ, ಸೊ ಕಪ್ಪು ಬಣ್ಣದಲ್ಲಿ ಅಂತ ಹೇಳಿದ್ದಾರೆ. ಅದಾದ ಮೇಲೆ ನಾರಾಯಣ ರೂಪ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ, ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ, ಎಲ್ಲ ಕೂಡ ಕೆಂಪು ದುರೋಹಿತ ಇಲ್ಲ ರಕ್ತ ಅಂತ ಹೇಳಿದ್ದಾರೆ, ಅವೆಲ್ಲವೂ ಒಂದೇ ಹೇಳಿದ್ದಾರೆ. ಸೊ ಸ್ಲೈಟ್ ವ್ಯತ್ಯಾಸ ಇದ್ದಂಗೆ ಕಾಣಿದ್ರು ಕೂಡ ಅದು ನಾವು ರೀಕನ್ಸಿಲ್ ಮಾಡ್ಕೋಬೇಕು. ಇದು ಹೇಳಿದ ಮೇಲೆ ಸೊ ಅದಾದ್ಮೇಲೆ ಇಲ್ಲಿ ನಮಗೆ ಒಂದೊಂದು ಸ್ಥಾನದಲ್ಲಿರುವ ರೂಪಗಳನ್ನು ಹೇಳಿದ ಒಂದು ಮೂಲೇಚ ನಾಭೌ ಹೃದಯೇ ಇಂದ್ರಯೋನಿ ಭ್ರೂ ಮಧ್ಯ ಮೂರ್ಧಿ ದ್ವಿಷಟ್ ಅಂತಕೇಶು ಚತುಃ ಷಡಶ್ಚ ದ್ವಿ ಚತುರ್ ದ್ವಿಷಟ್ ದ್ವಿಷಟ್ಕ ದಳೇಶು ಪದ್ಮೇಶು ಪಿತ ಸಿತ ಅರುಣೇಶು ಪಂಚಾತ್ಮಕ ಪಂಚಾತ್ಮಕಃ ಅಸೌ ಭಗವಾನ್ ಸದಾ ಏವ ಧ್ಯೇಯಃ ಹೃತ್ ಅಂತಾನಿ ಅರುಣಾನಿ ತಾನಿ ಅಂತೇಳಿ. ನಮ್ಮ ಹೃದಯ ಅಂತರ್ಗತನಾಗಿರುವ ಭಗವಂತನ ರೂಪಗಳನ್ನು ನಾವು ಮೂಲಸ್ಥಾನ ಕಂದಸ್ಥಾನ ಅಂತ ನೋಡಿದೆವಲ್ಲ, ಕಳಗಿರುವಂತಹದ್ದು ಭಾಗ ಅದು ಕಂದಸ್ಥಾನ. ಅದಾದ ಮೇಲೆ ನಾಭಿಭಾಗ, ಅದಾದ ಮೇಲೆ ಹೃದಯ ಭಾಗ, ಅದಾದ ಮೇಲೆ ಇಂದ್ರಯೋನಿ. ಇಂದ್ರಯೋನಿ ಅಂತ ಹೇಳಿದ್ರೆ ನಮಗೆ ಏನು ಅಂತ ಮುಂಚೆ ಹೇಳಿದ್ರೆ ಕುತ್ತಿಗೆಯ ಮಧ್ಯಭಾಗದಕ್ಕೆ ಇಂದ್ರಯೋನಿ ಅಂತ ಹೇಳ್ತಾರೆ. ಅದಾದ ಮೇಲೆ ಹುಬ್ಬುಗಳು, ಐಬ್ರೋಸ್ ಮಧ್ಯ ಭಾಗ, ಹುಬ್ಬುಗಳ ಮಧ್ಯ, ಅದಾದ ಮೇಲೆ ತಲೆಯ ಮೇಲ್ಭಾಗದ ಹನ್ನೆರಡು ಅಂಗುಳ ಪ್ರದೇಶ. ಈ ಆರು ಪ್ರದೇಶಗಳಲ್ಲಿ ಕ್ರಮವಾಗಿ ನಾವು ಪದ್ಮಗಳನ್ನು ನಾಲ್ಕು ಆರು ಎಂಟು ಎರಡು ನಾಲ್ಕು ಹನ್ನೆರಡು ದಳದ ಪದ್ಮಗಳಿವೆ ಅಂತ ಹೇಳಿ ನಾವು ಹೀಗೆ ಆ ಪದ್ಮಗಳನ್ನು ಆ ಚಕ್ರಗಳಲ್ಲಿ ಆ ಸ್ಥಾನಗಳಲ್ಲಿ ನಾವು ಚಿಂತನೆ ಮಾಡಿ ಆ ಪದ್ಮಗಳಲ್ಲಿ ಭಗವಂತನ ರೂಪಗಳು ನೆಲೆಸಿದೆ ಅಂತ ಹೇಳಿ ಚಿಂತನೆ ಮಾಡಬೇಕು. ಇದು ಇಷ್ಟರವಳಗೆ ಹೃದಯದ ಒಳಗೆ ಅಂತ ಮೊದಲಿನ ಮೂರು ಕೆಂಪು, ಆಮೇಲಿನ ಮೂರು ಬಿಳಿ. ಸೊ ಕೆಳಗೆ ಮೂರು, ಆಮೇಲೆ ಮೇಲೆ ಮೂರು. ಸೊ ಇದು ಮೊದಲು ಕೆಂಪು ಆಮೇಲೆ ಬಿಳಿ ಪದ್ಮಗಳಿದೆ ಅಂತ ಹೇಳಿ ಆ ಆರು ಪದ್ಮಗಳಲ್ಲಿ ವಾಸುದೇವಾದಿ ಪಂಚರೂಪಿಯಾದ ಶ್ರೀಹರಿಯನ್ನು ಅಂದ್ರೆ ಒಂದೊಂದರಲ್ಲಿ ಕೂಡ ಐದು ರೂಪಗಳನ್ನು ನಾವು ಚಿಂತನೆ ಮಾಡಬೇಕಂದ್ರೆ ನಾಡಿಗಳ ಐದು ಹೀಗೆ ಪದ್ಮಗಳಿಂದ ಹೋಗುತ್ತಾದ ಕಾರಣದಿಂದ ಒಂದೊಂದು ಚಕ್ರದಲ್ಲಿ ಕೂಡ ಐದು ರೂಪಗಳ ಚಿಂತನೆಯನ್ನು ನಾವು ಮಾಡಬೇಕು. ಅದಾದ ಮೇಲೆ ಮೂರ್ಧ್ನಿ ದ್ವಿಷಟ್ ಅಂತಕೇಶು ಎಂಬುದು ಸಮಸ್ತ ಪದ. ಸೊ ಮೂರ್ಧ್ನಿ ಅಂತ ಹೇಳಿ ಸಪ್ತಮಿ ಪ್ರತಿ ಸಮಾಸ ಆದ್ರೂ ಕೂಡ ಲೋಪವಾಗದ ಕಾರಣ ಇದು ಅಲುಕ್ ಸಮಾಸ. ಅಲುಕ್ ಸಮಾಸ ಅಂದ್ರೆ ವಿಭಕ್ತಿ ಪ್ರತ್ಯಯ ಲೋಪವಾಗದೇ ಇದ್ರೆ ಲುಕ್ ಲೋಪ, ಲುಕ್ಕು ಲೋಕ್ ಅನ್ನುವುದು ಒಂದೇ ಅರ್ಥ ಕೊಡುತ್ತೆ. ಲುಕ್ ಅಂದ್ರೆ ಲೋಪವಾಗುವುದು, ವಿಭಕ್ತಿ ಲೋ. ಈಗ ಶಾಖೆ ಬ್ರಾಹ್ಮಣ, ಶಾಖೆ ಬ್ರಾಹ್ಮಣ ಅಂತ ಹೇಳಿ ಅಂದ್ರೆ ಕೆಲವು ಕಡೆ ವಿಭಕ್ತಿ ಪ್ರತ್ಯಯವನ್ನು ಲೋ ತೆಗೆಯದೆ ನಾವು ಹಾಗೆ ವಿಭಕ್ತಿ ಪ್ರತ್ಯಯ ನಿಂತಿರುತ್ತೆ, ಅದಕ್ಕೆ ಅಲುಕ್ ಸಮಾಸ ಅಂತ ಕರೀತಾರೆ ಗ್ರಾಮ್ಯಾಟಿಕಲ್ ಆಸ್ಪೆಕ್ಟ್ ಅದು. ಸೊ ಆಮೇಲೆ ಇಂದ್ರಯೋನಿ ಅಂದ್ರೆ ಏನಂತ ಹೇಳಿದೆ ಅಂತ ಹೇಳಿದೆ. ಸೊ ಇಂದ್ರಯೋನಿ ಅಂತ ಅಂದ್ರೆ ಏನು ಅನ್ನೋದು ತೈತ್ರಿಯದಲ್ಲಿ ಅಲ್ಲಿ ಹೇಳಿದ್ದಾರೆ. ಅಂತರೇಣ ತಾಲೂಕೆ ಯಶಸ್ತನ ಇವಾವಲಂಬತೆ ಸೇಂದ್ರಯೋನಿಹಿ ಅಂತ ಹೇಳಿ ಉಪನಿಷತ್ನಲ್ಲಿ ಬರುವಂತಹ ವಿಷಯ ತೈತ್ರಿ ಉಪನಿಷತ್ ಕೇಳಿತ್ತು ನೀವು. ಅಂದ್ರೆ ಮುಖದ ಎರಡು ಕಪೋಳಗಳ ಮಧ್ಯದಲ್ಲಿ ಕುತ್ತಿಗೆಯಲ್ಲಿ ಸ್ತನದಂತೆ ಜೋತಾಗಿರುವಂತಹ ಭಾಗ ಯಾವುದಿದೋ ಅದನ್ನು ಇಂದ್ರಯೋನಿ ಅಂತ ಕರೀತಾರೆ. ಸೊ ಆ ಕಿರುನಾಲಿಗೆಯ ಭಾಗ ಅಲ್ಲಿರುವಂತಹ ಸ್ಥಳ, ಸೊ ಅದಕ್ಕೆ ಇಂದ್ರಯೋನಿ ಅಂತ ಕರೀತಾರೆ. ಸೊ ಸ ಇಂದ್ರಯೋನಿ ಅಂತೇಳಿ ಅದು ಇಂದ್ರಯೋನಿ. ಸೊ ಈ ವಿಧವಾಗಿ ಮೂಲ ಸ್ಥಾನದಿಂದ ತಲೆಯವರೆಗೂ ಒಟ್ಟು ಆರು ಪದ್ಮಗಳನ್ನು ನಾವು ಚಿಂತನೆ ಮಾಡಿದ್ವಿ. ಇವುಗಳಲ್ಲಿ ವಾಸುದೇವಾದಿ ಪಂಚಮೂರ್ತಿಗಳನ್ನು ಧ್ಯಾನ ಮಾಡಬೇಕು ಹೇಗೆ ಅಂತ ಹೇಳಿದ್ರೆ, ಒಂದೊಂದು ಸ್ಥಾನದಲ್ಲಿ ಕೂಡ ಈ ಐದು ರೂಪಗಳನ್ನು ಧ್ಯಾನಿಸಬೇಕು ಅಂತ ಒಂದು ಪಕ್ಷ. ಹಾಗಲ್ಲದೆ ಯಾವ್ದಾದ್ರು ಒಂದು ರೂಪವನ್ನು ಎರಡು ಸ್ಥಾನಗಳಲ್ಲಿ ಧ್ಯಾನಿಸಬೇಕಂತ ಮತ್ತೊಂದು ಪಕ್ಷ. ಆದ್ರೆ ಒಂದೊಂದು ಸ್ಥಾನದಲ್ಲಿ ಐದು ರೂಪ, ಒಂದೊಂದು ಯಾಕಂದ್ರೆ ನಾಡಿಗಳು ಒಂದೊಂದು ಪದ್ಮದಿಂದಲೂ ಐದು ನಾಡಿಗಳು ಹೋಗುತ್ತಾದ ಕಾರಣದಿಂದ ಒಂದೊಂದು ಪದ್ಮದಲ್ಲಿಯೂ ಐದು ರೂಪಗಳ ಚಿಂತನೆ ಮಾಡುವುದು ಅದು ಬೆಟರ್ ಅಂತ ನನಗೆ ತೋರುತ್ತೆ. ಸೊ ಆ ಪಕ್ಷ ಇಸ್ ಪ್ರಿಫರಬಲ್ ಅಂತ ನನಗ ತೋರುತ್ತೆ. ಸೊ ಇದನ್ನು ಹೀಗೆ ಚಿಂತನೆ ಮಾಡಬೇಕು. ಅದಾದ್ಮೇಲೆ ಕೆಲವು ಪುಸ್ತಕಗಳಲ್ಲಿ ನಮಗೆ ಈ ಐದು ರೂಪಗಳ ಜೊತೆಗೆ ಅಲಾಂಗ್ ವಿತ್ ದಟ್ ತುರಿಯ ರೂಪ ಭಗವಂತನ ಕೂಡ ಸೇರಿಸಿ ಆರು ಪದ್ಮಗಳಲ್ಲಿ ಆರು ರೂಪಗಳ ಧ್ಯಾನ, ಅಂದ್ರೆ ಒಂದೊಂದು ಪದ್ಮದಲ್ಲಿ ಆರು ರೂಪಗಳ ಧ್ಯಾನ ಮಾಡಬೇಕು ಅಂತ ಹೇಳಿ. ಅಂದ್ರೆ ಪ್ರದ್ಯುಮ್ನ ವಾಸುದೇವ ಅನಿರುದ್ಧ ಸಂಕರ್ಷಣ, ಪ್ರದ್ಯುಮ್ನ ವಾಸುದೇವ ನಾರಾಯಣ ಸಂಕರ್ಷಣ, ಈ ಪಂಚರೂಪಗಳು, ಅದರ ಜೊತೆಯಲ್ಲಿ ತುರಿಯ ರೂಪ. ತುರಿಯ ರೂಪ ಅದು ಭಗವಂತ ಮೋಕ್ಷದಲ್ಲಿ ನಮಗೆ ಸಾಕ್ಷಾತ್ಕಾರವಾದ ರೂಪ. ಅದು ಹೀಗೆ ಮೋಕ್ಷ ಪ್ರದಾಯಕನಾಗು ಅಂತ ಹೇಳಿ ಒಂದು ಪ್ರಾರ್ಥನೆ, ತುರಿಯ ರೂಪವನ್ನು ಅಲ್ಲಿ ಅದನ್ನು ಧ್ಯಾನ ಮಾಡಬೇಕಂತ ಹೇಳಿ ಇನ್ನೊಬ್ರು ಪಕ್ಷ. ಸೊ ಬಟ್ ಐದು ರೂಪಗಳ ಧ್ಯಾನ ಮಾಡುವುದು ಒಂದೊಂದು ಪದ್ಮದಲ್ಲಿಯೂ ಅದು ಇಸ್ ಮೋಸ್ಟ್ ಕಾಮನ್ ಪಾಪ್ಯುಲರ್ ಆಗಿರುವಂತಹದ್ದು. ಅದಕ್ಕೆ ಈ ಆರು ರೂಪಗಳ ಧ್ಯಾನಕ್ಕೆ ಸ್ಪಷ್ಟವಾದ ಆಧಾರ ಇಲ್ಲ, ಅದು ಕೆಲವು ಜನ ಹೇಳುವ ಅದಷ್ಟು ಇದೆ ಅಂತ ಹೇಳುವುದಕ್ಕಾಗಿ. ಬಟ್ ಮೋಸ್ಟ್ ಪಾಪ್ಯುಲರ್ ಎಲ್ಲರೂ ಮಾಡುವಂತಹದ್ದು ಒಂದೊಂದು ಪದ್ಮದಲ್ಲಿ ಕೂಡ ಐದು ರೂಪಗಳ ಚಿಂತನೆಯನ್ನು ಧ್ಯಾನ ಮಾಡಬೇಕಂತ ಹೇಳಿ. ಸೊ ಪಾಪುಷಿಂದನಲ್ಲಿ ಕೂಡ ತತ್ವಕರ್ಣಿಕದಲ್ಲಿ ಕೂಡ ಅದೇ ವಜ್ರಿಕ ಆರ್ಯ ಮೊದಲ ಐದು ನಾಡುಗಳು ಪ್ರತ್ಯೇಕವಾಗಿದ್ದು ಈ ಐದು ನಾಡುಗಳಿಗೆ ಒಟ್ಟು ಸೇರಿ ಸುಷುಮ್ನ ಎಂಬ ಹೆಸರಿದೆ ಅಂತ ಹೇಳಿದ್ದಾರೆ. ಸೊ ಏತಾಹ ಪಂಚ ಸುಷುಮ್ನ ಇತ್ಯೇವ ಉಚ್ಯಂತೆ ಅಂತೇಳಿ ಈ ಆರು ಚಕ್ರಗಳ ವಿವರಣ ಅಲ್ಲಿ ಹೇಳಿದಂತಹದ್ದು. ಮೂಲಾಧಾರ ನಾಲ್ಕು ದಳದ ರಕ್ತ ಪದ್ಮದಲ್ಲಿ ತ್ರಿಕೋಣ ವಹ್ನಿಮಂಡಲ, ಆ ತ್ರಿಕೋಣ ವಹ್ನಿಮಂಡಲದಲ್ಲಿ ಪದ್ಯುಮ್ನ. ಸೊ ನಾವು ಚಿಂತನೆ ಮಾಡಬೇಕಾಗಿದ್ದು ಮೂಲಾಧಾರ ಚಕ್ರದಲ್ಲಿ ನಾಲ್ಕು ದಳದ ರಕ್ತ ಪದ್ಮ ಕೆಂಪು ಪದ್ಮ, ಅದರ ಒಳಗೆ ತ್ರಿಕೋಣ ವಹ್ನಿಮಂಡಲ, ಅದರ ಒಳಗೆ ಪ್ರದ್ಯುಮ್ನ ರೂಪದ ಚಿಂತನೆಯನ್ನು ಮಾಡುವುದು. ಅದಾದ ಮೇಲೆ ನಾಗರಿ ಪ್ರದೇಶದಲ್ಲಿ ಆರು ದಳದ ಕೆಂಪು ಪದ್ಮ ರಕ್ತ ಪದ್ಮ, ಅದರದಲ್ಲಿ ಷಟ್ಕೋಣ ವಾಯುಮಂಡಲ, ವಾಯುಮಂಡಲ ಅದಕ್ಕೆ ಸೋಷೆ ಮಾಡುವುದು ಅಲ್ಲಿ ಆಗುತ್ತೆ. ಸೊ ಷಟ್ಕೋಣ ವಾಯುಮಂಡಲ ಅಲ್ಲಿ ಅನಿರುದ್ಧ ರೂಪ ಪರಮಾತ್ಮನನ್ನು ಅಲ್ಲಿ ಚಿಂತನೆ ಮಾಡಬೇಕು. ಅದಾದ ಮೇಲೆ ನಮಗೆ ಹೃದಯ ಸ್ಥಾನದಲ್ಲಿ ಅಷ್ಟದಳ ರಕ್ತ ಪದ್ಮ, ಎಂಟು ದಳಗಳಿಂದ ಕೂಡಿದಂತಹ ಕೆಂಪು ಪದ್ಮವನ್ನು ಅಲ್ಲಿ ಹೃದಯದಲ್ಲಿ ಚಿಂತನೆ ಮಾಡಿ, ಅಲ್ಲಿ ಹನ್ನೆರಡು ಕೋಣದ ಸೂರ್ಯಮಂಡಲ, ಅಲ್ಲಿ ಮೂರ್ತುಲಾಕಾರ ಶೋಷಣ ಮಾಡಿದ ಮೇಲೆ ಅದಕ್ಕೆ ಪಾಪುರುಷನಲ್ಲಿ ನಾವು ಸುಟ್ಟು ಹಾಕ್ತೀವಿ, ಅದನ್ನು ಹೃದಯದಲ್ಲಿ ಬಂದ ಪಾಪುರುಷನ ಸುಟ್ಟು ಹಾಕೋದಕ್ಕೆ ಸೂರ್ಯಮಂಡಲ. ಸೊ ಹನ್ನೆರಡು ಕೋಣದ ಸೂರ್ಯಮಂಡಲ, ವರ್ತುಲಾಕಾರದ ಚಂದ್ರಮಂಡಲದ ತ್ರಿಕೋಣ ವಹಿನಿ ಮಂಡಲ, ಅಲ್ಲಿ ಬಿಳಿಯ ವಾಸುದೇವನು. ಸೊ ಇವೆಲ್ಲವನ್ನು ಕೂಡ ಅಲ್ಲಿ ಚಿಂತನೆ ಮಾಡಬೇಕು. ಸೂರ್ಯಮಂಡಲ, ವರ್ತುಲಾಕಾರದ ಚಂದ್ರಮಂಡಲ, ಅದರಲ್ಲಿ ತ್ರಿಕೋಣ ವಹಿನಿ ಮಂಡಲ, 12 sides ಇರುವಂತಹದ್ದು ಪಾಲಿಗನ್, 12-sided ಪಾಲಿಗನ್. ಸೊ ಅಷ್ಟದಲ ರಕ್ತ ಪದ್ಮದಲ್ಲಿ ಕೆಂಪು ಪದ್ಮದಲ್ಲಿ 12-sided ಶೇಪ್ ನಲ್ಲಿ ಇರುವಂತಹ ಸೂರ್ಯಮಂಡಲ, ಅದಾದ ಮೇಲೆ ವರ್ತುಲಾಕಾರದ ಒಳಗೆ ವರ್ತುಲಾಕಾರದ ಚಂದ್ರಮಂಡಲ, ಅದರ ಒಳಗೆ ತ್ರಿಕೋಣದ ವಹ್ನಿ ಮಂಡಲ. ಸೊ ಇಮ್ಯಾಜಿನ್ ಮಾಡ್ಕೋಬೇಕು, 12-sided ಇನ್ ಸೈಡ್ ದ ಸರ್ಕ್ಯುಲರ್, ಅದರ ಒಳಗೆ ಟ್ರಯಾಂಗುಲರ್. ಈ ವಿಧವಾಗಿ ಸೂರ್ಯಮಂಡಲ, ಒಳಗೆ ಚಂದ್ರಮಂಡಲ, ಅದರ ಒಳಗೆ ವಹ್ನಿ ಮಂಡಲ, ಅದರ ಒಳಗೆ ಬಿಳಿಯ ಬರ್ಣದಲ್ಲಿರುವಂತಹ ವಾಸುದೇವ ರೂಪನನ್ನು ಚಿಂತನೆ ಮಾಡಬೇಕು. ಅದಾದ ಮೇಲೆ ಹೃದಯ ಆದ ಮೇಲೆ ಇಂದ್ರಯೋನಿ, ಇಂದ್ರಯೋನಿ ಅಂದ್ರೆ ಕುತ್ತಿಗೆ ಆ ಸ್ಥಳ, ಅಲ್ಲಿ ಎರಡು ದಳದ ಬಿಳಿ ಪದ್ಮ. ಸೊ ಮೂರು ಪದ್ಮಗಳು ನಾನು ಹೇಳಿದಂತೆ, ಕಳೆಗೆ ಆರು ಪದ್ಮಗಳಲ್ಲಿ ಕಳೆಗೆ ಮೂರು ಕೆಂಪು ಪದ್ಮಗಳು, ಮೇಲಿನ ಮೂರು ಬಿಳಿ ಪದ್ಮಗಳು. ಸೊ ಈ ಕಳಗಿನ ಮೂರು ಕೆಂಪು ಪದ್ಮಗಳಾದ ಮೇಲೆ ನಾಲ್ಕನೆಯದು ಇಂದ್ರಯೋನಿ ಕುತ್ತಿಗೆಯಲ್ಲಿರುವಂತಹದ್ದು. ಅಲ್ಲಿ ಎರಡು ದಳದ ಬಿಳಿ ಪದ್ಮವನ್ನು ಅಲ್ಲಿ ಚಿಂತನೆ ಮಾಡಬೇಕು. ಅದು ಅಲ್ಲಿ ವರ್ತುಲಾಕಾರ ಚಂದ್ರಮಂಡಲ, ಅದರ ಒಳಗೆ ಸಂಕರ್ಷಣ. ಸೊ ಈ ಎರಡು ದಳದ ಬಿಳಿ ಪದ್ಮದಲ್ಲಿ ಇಂದ್ರಯೋನಿಯಲ್ಲಿ ಕುತ್ತಿಗೆ ಸ್ಥಾನದಲ್ಲಿ ಅಲ್ಲಿ ವರ್ತುಲಾಕಾರದಲ್ಲಿರುವಂತಹ ಚಂದ್ರಮಂಡಲ, ಅದರ ಒಳಗೆ ಸಂಕರ್ಷಣ ರೂಪಿ ಪರಮಾತ್ಮನನ್ನು ನಾವು ಚಿಂತನೆ ಮಾಡಬೇಕು. ಅದಾದ ಮೇಲೆ ಭ್ರೂಮಧ್ಯ, ಸೊ ಇಂದ್ರಯೋನಿ ಆದ್ಮೇಲೆ ಭ್ರೂಮಧ್ಯ ಎರಡು ಹುಬ್ಬುಗಳ ಮಧ್ಯಭಾಗ, ಅಲ್ಲಿ ನಾಲ್ಕು ದಳದ ಬಿಳಿ ಪದ್ಮ, ಎರಡು ದಳ ಅಂದ್ರೆ ನಾಲ್ಕು ದಳದ ಬಿಳಿ ಪದ್ಮ, ಅಲ್ಲಿ ವೃತ್ತಾಕಾರ ಚಂದ್ರಮಂಡಲ, ಅದರ ಒಳಗೆ ನಾರಾಯಣ ರೂಪವನ್ನು, ನಾರಾಯಣ ಕೆಂಪು ಬಣ್ಣದ ನಾರಾಯಣ ಹೇಳಿದ್ವಿ. ಸೊ ಹಾಗೆ ಇರುವ ನಾರಾಯಣ ರೂಪವನ್ನು ಅಲ್ಲಿ ನಾವು ಚಿಂತನೆ ಮಾಡಬೇಕು. ಸೊ ಅದಾದ ಮೇಲೆ ಕೆಂಪು ರೂಪ ನಾರಾಯಣ ಚಿಂತ ಆದ್ಮೇಲೆ ನಾವು ಆ ಮೇಲೆ ತಲೆಯ ಮೇಲೆ ಭಾಗ, ಅದು ನೀವೆಲ್ಲರೂ ಕೇಳಿ ಇರ್ತೀರ, 12 ದಳದ ಬಿಳಿ ಪದ್ಮ, 12 petals, 1 ಆ ವೈಟ್ ಲೋಟಸ್, ಆ ಬಿಳಿ ಪದ್ಮ ಮೇಲೆ ತಲೆಯ ಮೇಲ್ಭಾಗ, ಅದಾದ ಮೇಲೆ ಅಲ್ಲಿ ವೃತ್ತಾಕಾರದ ಚಂದ್ರಮಂಡಲ, ಅದರ ಒಳಗೆ ಬಿಳಿ ಬಣ್ಣದ ವಾಸುದೇವ ರೂಪವನ್ನು ಚಿಂತನೆ ಮಾಡಬೇಕು ತಲೆಯ ಮೇಲೆ. ಹೀಗೆ ಆರು ಸ್ಥಳಗಳಲ್ಲಿ ಆರು ಪದ್ಮಗಳ ಚಿಂತನೆ, ಆರು ಚಕ್ರಗಳಲ್ಲಿ ಅಲ್ಲಿ ಆ ಭಗವಂತನ ರೂಪಗಳನ್ನು ಈ ವಿಧವಾಗಿ ನಾವು ಚಿಂತನೆ ಮಾಡಬೇಕು. ಸೊ ಪ್ರದ್ಯುಮ್ನ ಅನಿರುದ್ಧ, ವಾಸುದೇವ ಸಂಕರ್ಷಣ, ನಾರಾಯಣ ವಾಸುದೇವ. ಸೊ ವಾಸುದೇವ ಎರಡು ಕಡೆ ಬರುತ್ತೆ, ಹೃದಯದಲ್ಲಿ ವಾಸುದೇವ ರೂಪ, ಅದೇ ವಿಧವಾದ ತಲೆಯ ಮೇಲೆ ವಾಸುದೇವ ರೂಪ. ಸೊ ಆರು ಅಂದ್ರೆ ಐದು ರೂಪಗಳಲ್ಲಿ ಬರುವಾಗ ಆ ವಾಸುದೇವ ರೂಪ ಎರಡು ಸ್ಥಾನಗಳಲ್ಲಿ, ಹೃದಯ ಆಮೇಲೆ ತಲೆ ಮೇಲೆ ಎರಡು ಕಡೆ ಬರುತ್ತೆ. ಆದ ಕಾರಣದಿಂದ ಈ ಆರು ಅಲ್ಲಿ ಆಗತ್ತೆ. ಸೊ ಆದ್ರೆ ಸ್ವಲ್ಪ ವ್ಯತ್ಯಾಸ, ನಾವು ಪಾಪೂಷಣ ಮಾಡುವಾಗ ಸ್ವಲ್ಪ ವ್ಯತ್ಯಾಸವು ನಮ್ಗೆ ಕಾಣಿಸಿಕೊಡುತ್ತೆ. ಅಲ್ಲಿ ಏನು ವ್ಯತ್ಯಾಸ ಅಂದ್ರೆ, ಏಷ ಹೃದಯ ಆಕಾಶ ಅನಿರುದ್ಧಸ್ತು ತದ್ಗತಃ ಪ್ರದ್ಯುಮ್ನ ತಾಲು ಮಧ್ಯಸ್ಥ ಲಂಬಿನ್ಯಾಂ ಇಂದ್ರನಾಮಕ ವ್ಯಾಖ್ಯ ಸುವರ್ಣ ರೂಪತ್ವಾತ್ ಕೇಶಾಂತೆ ವರ್ತತೆ ತು ಯಹ ಸಂಕರ್ಷಣ ಸುವರ್ಣಾತ್ಮ ಸುಪರ್ಣಾತ್ಮ, ಸುಪರ್ಣ ಅಂದ್ರೆ ಗರುಡ. ಸೊ ಸುಪರ್ಣಾತ್ಮ ವಾಸುದೇವೋ ವ್ಯಪ ಸ್ಮೃತ ಯಸ್ಮಾತ್ ವ್ಯಪಗತೆ ಸ್ಥಾತ ಜಗತಿ ಪ್ರಳಯೇ ವಿಭುಃ ಅಶೀರ್ಷಕ ಕಪಾಲ ಅಸೌ ಕಪಾಲಾತ್ ಉಪರಿಸ್ಥಿತ ಅಂತ ಹೇಳಿ ತೈತ್ತಿರೀಯ ಭಾಷೆಯಲ್ಲಿ ಆಚಾರ್ಯ ಮೇಣ ಪ್ರಮಾದಂತೆ, ಹೃದಯದಲ್ಲಿ ಅನಿರುದ್ಧ, ಇಂದ್ರಯೋನಿಯಲ್ಲಿ ಪ್ರದ್ಯುಮ್ನ, ಭ್ರೂಮಧ್ಯದಲ್ಲಿ ಸಂಕರ್ಷಣ, ಶಿರದಲ್ಲಿ ವಾಸುದೇವ. ಸ್ವಲ್ಪ ವ್ಯತ್ಯಾಸ ಕಾಣಿಸುತ್ತೆ, ಬಟ್ ಇದು ಬೇರೆ ಬೇರೆ ಉಪಾಸನಾ ಕ್ರಮಗಳಲ್ಲಿ ಇರುವಂತಹ ವ್ಯತ್ಯಾಸ ಇದು. ಅದಕ್ಕೆ ಇದಕ್ಕೆ ವ್ಯತ್ಯಾಸ ಎರಡು ವಿಧವಾದ ಉಪಾಸನಗಳು ಅಷ್ಟೇ. ಸೊ ಅದನ್ನು ನಾವು ಹಾಗೆ ಚಿಂತನೆ ಮಾಡಬೇಕು. ಅದಾದ ಮೇಲೆ ತ್ರಿಕೋಣ ವಹ್ನೌ ಚ ಷಡಶ್ರ ವಾಯೌ ದ್ವಿಸ್ತಾವತ್ ಅಲ್ಲಿ ತಾವತ್ ಅತ್ರ ರವಿ ವೃತ್ತ ಶಶಿಸ್ಥ ವಹ್ನೌ ವೃತ್ತೆ ವಿಧೌ ಅಪಿ ವಿಚಿತ್ಯಂ ಇದಂ ದಶ ಅರ್ಧ ರೂಪಂ ಸಿತಂ ತದ್ ಅಖಿಲಂ ಹೃದಯಾತ್ ಪರಸ್ಥಂ ಅಂತ ಹೇಳಿ ಇದು ಆಚಾರ್ಯರು ಸಂಸಾರದಲ್ಲಿ ನೆಕ್ಸ್ಟ್ ಪದ ಏನಂತ ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಮೂಲಾಧಾರ ತ್ರಿಕೋಣ ವಹ್ನೌಚ ಷಡಶ್ರ ವಾಯು ಅಂತ ಹೇಳಿ ಮೂಲಾಧಾರದಲ್ಲಿ ತ್ರಿಕೋಣಾಕಾರ ಟ್ರಯಾಂಗ್ಯುಲರ್ ಇರುವಂತಹ ವಹ್ನಿಮಂಡಲ, ನಾಭಿಯಲ್ಲಿ ಷಟ್ಕೋನದ ವಾಯುಮಂಡಲ, ಹೃದಯದಲ್ಲಿ ದ್ವಾದಶ ನಾವು ನೋಡಿದ್ವಿ 12 sided 12 angle ಇರುವಂತಹ 12 sided 12 angle. ಸೊ ಅದಿರುವಂತಹ ಸೂರ್ಯಮಂಡಲದಲ್ಲಿ ವೃತ್ತಾಕಾರದ ಚಂದ್ರಮಂಡಲ, ಅದಲ್ಲದಲ್ಲಿ ತ್ರಿಕೋಣ ವಾಹಿನಿ ಮಂಡಲ. ಸೊ ಮಿಕ್ಕದಂತಹ ಉಳಿದಿರುವಂತಹ ಕಂಠ ಕುತ್ತಿಗೆದ್ದು ಭೂಮಧ್ಯ ಹುಬ್ಬುಗಳ ಮಧ್ಯ ಶಿರಸ್ಸು ತಲೆ ಮೇಲೆ ಭಾಗ, ಇಲ್ಲಿ ವರ್ತುಲಾಕಾರದ ಚಂದ್ರಮಂಡಲ ಮೂರಲ್ಲಿ ಕೂಡ ಮೂರು ಸ್ಥಾನಗಳಲ್ಲಿ ಅಲ್ಲಿ ವಾಸುದೇವಾದಿ ಪಂಚರೂಪಗಳು, ಬಿಳಿ ಹೃದಯ ನಾಭಿ ಮೂಲಾಧಾರಿರುವಂತಹ ರೂಪಗಳು ನಾವು ಚಿಂತನೆ ಮಾಡಬೇಕು. ಕಮಲದಂತೆ ಅವು ಕೆಂಪಿರುವಂತಹ ರೂಪಗಳು. ಸೊ ಈ ವಿಧವಾಗಿ ಭಗವಂತನ ರೂಪಗಳ ಚಿಂತೆಯನ್ನು ಮಾಡ್ಬೇಕಂತ ಹೇಳಿದ ಮೇಲೆ ವಿಸ್ತಾವದತ್ರ ಅಂತ ಹೇಳಿದ್ರೆ ಹಿಂದೆ ಹೇಳಿದ ಆರು ಸಂಖ್ಯೆಯ ದ್ವಿ ಎರಡು ಪಟ್ಟು ಅಂದ್ರೆ 12 ಅಂತ ಹತ್ರ ಹೃದಯದಲ್ಲಿ. ಸೊ ನಾವು ಅಲ್ಲಿ ಶ್ಲೋಕದಲ್ಲಿ ಬಂದ ಶಬ್ದಗಳು ಯಾಕೆ 12 ಇವೆಲ್ಲ 12 ಅಂತ ಯಾಕೆ ದ್ವಾದಶ ಅಂತ ಬಂದಿಲ್ಲ ಅಂತ ಹೇಳಿದ್ರೆ ದ್ವಿಸ್ತಾವದ್ ಅಂತ ಹೇಳಿ ದ್ವಿಸ್ತಾವದ್ ಅತ್ರ ಅಂದ್ರೆ 6 ಅಂತ ಹೇಳಿ 6 to 2 ಅಂದ್ರೆ 12 ಅಂತ ಅರ್ಥ. ಸೊ ಈ ವಿಧವಾಗಿ ಭಗವಂತನ ದ್ವಾದಶ ಒಂದು ಸೂರ್ಯಮಂಡಲ ಅಂತ ಹೇಳಿದ್ದಾರೆ. ಸೊ ದ್ವಿಸ್ತಾವದಸ್ತ್ರ ಇಲ್ಲ ದ್ವಿಸ್ತಾವದ್ ಅತ್ರ ಹೇಗೆ ಹೇಳಿದ್ರು ಕೂಡ 2x6. ಸೊ ಅಂತ ನಾವು ತಗೋಬೇಕು. ದಶಾರ್ಧ ರೂಪಂ ಅಂದ್ರೆ ವಾಸುದೇವ ದಶ ಹತ್ತನಲ್ಲಿ ಅರ್ಧ, ಹಾಫ್ ಆಫ್ ಟೆನ್, ದಶಾರ್ಧ ರೂಪ ಅಂದ್ರೆ ಫೈವ್ ಅಂತೇಳಿ. ಸೊ ದಶಾರ್ಧ ರೂಪಂ ಅಂದ್ರೆ ವಾಸುದೇವರ ಐದು ರೂಪಗಳನ್ನು ನಾವು ಚಿಂತನೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಅದಾದ ಮೇಲೆ ನಾಡಿಗಳನ್ನು ಹೇಳುವಾಗ ಇಡಾಚ ಪಿಂಗಳಾ ಜೈವ ವಜ್ರಿಕಾ ಧಾರಿಣಿ ತಥಾ ಶಿಶುಮ್ನಾಯ ಚತುರ್ದಿಕ್ಷು ವಜ್ರಿಕಾದ್ಯಾಹ ವಜ್ರಿಕಾದ್ಯಾಸು ತತ್ರ ಚ ಚತುರ್ಮೂರ್ತಿ ಸ ಭಗವಾನ್ ಹೃದಯ ಸಂ ವ್ಯವಸ್ಥಿತ ಅಂತ ಹೇಳಿ, ಆ ಭಗವಂತನ ರೂಪಗಳನ್ನು ಚಿಂತನೆ ಮಾಡುವಾಗ ಸುಷುಮ್ನ ನಾಡಿಯ ನಾಲ್ಕು ದಿಕ್ಕುಗಳಿರುವಂತಹ ನಾಲ್ಕು ನಾಡಿಗಳು ಇಡಾ ಪಿಂಗಳ ವಜ್ರಿಕಾ ಧಾರಿಣಿ ಈ ನಾಲ್ಕು ನಾಡಿಗಳನ್ನು ಹೇಳುವಾಗ ಆ ನಾಲ್ಕು ನಾಡಿಗಳಲ್ಲಿ ಪ್ರದ್ಯುಮ್ನ ರೂಪ ಪರಮಾತ್ಮ ವಜ್ರಿಕೆಯಲ್ಲಿ, ಅನಿರುದ್ಧ ರೂಪ ಪರಮಾತ್ಮ ಇಡಾ ನಾಡಿಯಲ್ಲಿ, ವಾಸುದೇವರು ಪರಮಾತ್ಮ ಧಾರಿಣಿ ನಾಡಿಯಲ್ಲಿ, ಸಂಕಷ್ಟ ಪರಮಾತ್ಮ ಪಿಂಗಳ ನಾಡಿಯಲ್ಲಿ. ಧಾರಿಣಿ ಅಂತ ಇಲ್ಲಿ ಬೇರೆ ಪ್ರಯೋಗ ಮಾಡಿದ್ದಾರೆ. ಸೊ ಧಾರಿಣಿ ಅಂತ ಹೇಳಿದ್ರೆ ಮುಂಚೆ ನಾವು ಹೇಳಿದಂತೆ ಅವಭಾಸಿನಿ ಅಂತ, ಅದು ಧಾರಿಣಿ ಅಂತ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಸಂಕರ್ಷಣ ಪಿಂಗಳ ರೂಪಗಳೊಡನೆ ಸುಷುಮ್ನ ನಾಡಿಯಲ್ಲಿ ನಾರಾಯಣ ಇದ್ದಾನೆ. ಸೊ ಈ ವಿಧವಾಗಿ ಸಂಕರ್ಷಣ ಪಿಂಗಳ ನಾಡಿಯಲ್ಲಿ ನಾರಾಯಣ ಸುಷುಮ್ನ ನಾಡಿಯಲ್ಲಿ ಇದ್ದಾನೆ ಅಂತ ಹೇಳಿ ನಾವು ಚಿಂತನೆ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ. ಅಂದ್ರೆ ಇದು ನಾವು ಐದು ಬೇರೆ ಬೇರೆ ನಾಡಿಗಳು ಸಪರೇಟೆಡ್ ಆಗಿಲ್ಲ, ಒಂದರಲ್ಲಿಯೇ ಇದರ ಭಾಗಗಳು ಪ್ರಭೇದ ಅಂತ. ಅದಕ್ಕೆ ನಮ್ಮ ಮೊದಲು ಪ್ರಭೇದ ಅಂತ ಅರ್ಥ ಏನಂದ್ರೆ ದೀಸ್ ನಾಡಿಸ್ ಆರ್ ನಾಟ್ ಸಪರೇಟ್ ಫ್ರಮ್ ಈಚ್ ಅದರ್. ಒಂದೇ ನಾಡಿಯಲ್ಲಿ ದಿಸ್ ಫ್ರಂಟ್ ಪೋರ್ಷನ್, ಲೆಫ್ಟ್ ಪೋರ್ಷನ್, ರೈಟ್ ಪೋರ್ಷನ್, ಪೋರ್ಷನ್ ಅದರಲ್ಲಿಯೇ ಇರುವಂತಹ ಭಾಗಗಳು ಪ್ರತ್ಯೇಕ ನಾಡಿಗಳಲ್ಲ. ಸೊ ಶಿವನ ನಾಡಿಗೆ ಬೇರೆ ಬೇರೆ ಭಾಗಗಳು ಇರುವ ಹೆಸರುಗಳು ಈ ವಿಧವಾಗಿ ನಾವು ಚಿಂತನೆ ಮಾಡಬೇಕು. ಸೊ ಹೇಳುವಂತಹ ಇಡಾಪಂಗಳ ಇದು ಸುಷುಮ್ನ ಭಾಗದಲ್ಲಿ ಇರುವಂತಹ ಅದರದ್ದೇ ಭಾಗಗಳಾಗಿರುವಂತಹದ್ದು ಅಂತ ಹೇಳಿ ನಾವು ಚಿಂತನೆ ಮಾಡಬೇಕು. ಅದಾದ್ಮೇಲೆ ಮುಂಭಾಗದಿರುವಂತಹ ಧಾರಿಣಿ ನಾಡಿದಕ್ಕೆ ನಂದಿನಿ ಅಂತ, ಧಾರಿಣಿ ಅಂತ ಹೇಳಿ ಅವಭಾಸ ಅಂತ ಬೇರೆ ಬೇರೆ ಹೆಸರುಗಳಿದೆ. ಸೊ ಬಲಭಾಗ ಪಿಂಗಳ ನಾಡಿ, ಹಿಂಭಾಗದಲ್ಲಿ ವಜ್ರಿಕಾ ನಾಡಿ, ಎಡದಲ್ಲಿ ಇಡ ನಾಡಿ. ಸೊ ಇವುಗಳಲ್ಲಿ ಭಗವಂತ ರೂಪಗಳನ್ನು ಚಿಂತನೆ ಮಾಡಬೇಕಂತ ಹೇಳಿ ಚಾಂದ್ಯ ಉಪನಿಷತ್ತಿನಲ್ಲಿ ಆಚಾರ್ಯರು ಹೀಗೆ ಉಳಿಸಿದ್ದಾರೆ. ಅಲ್ಲಿ ಆಚಾರ್ಯ ಹೇಳಿದಂತಹದ್ದು ಚಾಂದ್ಯ ಉಪನಿಷತ್ ಭಾಷ್ಯದಲ್ಲಿ, ಸ ಏಷ ಹೃದಿ ನಾಡೀಷು ಪಂಚರೂಪ ಪ್ರತಿಷ್ಠಿತ ವಿಷ್ಣೋ ಅನಿಮ್ನೋ ರೂಪಾಣಿ ಪಂಚನಾಡಿ ಸ್ಥಿತಾನಿ ತು ನಾರಾಯಣ ಆಖ್ಯಂ ಸೌಷುಮ್ನಂ ಮಧ್ಯಸ್ಥಂ ರಕ್ತವರ್ಣಕಂ ಶುಕ್ಲಂ ತು ವಾಸುದೇವಾಖ್ಯಂ ನಂದಿನ್ಯಾಂ ಅಗ್ರತಸ್ಥಿತಂ ಪಿಂಗಳಾಯಾಂ ತು ಪಿಂಗಳಂ ಚ ರೂಪಂ ಸಂಕರ್ಷಣಾವಿದಂ ಪಶ್ಚಿಮೇ ವಜ್ರಿಕಾಯಾಂ ಚ ಪೀತಂ ಪ್ರದ್ಯುಮ್ನ ನಾಮಕಂ ಇಡಾಯಾಂ ಅನಿರುದ್ಧಾಖ್ಯಂ ನೀಲರೂಪಂ ವ್ಯವಸ್ಥಿತಾಂ ಅಂತೇಳಿ, ಆ ನಾಡಿಗಳು, ನಾಡಿಗಳಲ್ಲಿರುವ ಭಗವಂತನ ರೂಪಗಳು, ಆ ಭಗವದ್ ರೂಪಗಳ ಬಣ್ಣಗಳನ್ನು ಇಲ್ಲಿ ಹೇಳಿದ್ದಾರೆ ಅಲ್ಲಿ ಚಾಂದ್ರಭೂಷಣ ಆಚಾರ್ಯರು. ಅದಾದ್ಮೇಲೆ ದ್ವಾ ಸಪ್ತತಿ ಸಹಸ್ರಾಣಿ ನಾಡ್ಯ ಅನ್ಯಾಹ ತು ಪ್ರಧಾನತಃ ಬೃಹತಿ ಸಹಸ್ರ ಸ್ಪರ್ಶಾನಾಂ ರುಚಾಂ ವಾಚ್ಯೋ ಅತ್ರ ಕೇಶವ ಅಂತೇಳಿ, ಇದು ನೀವು ಕೇಳಿದ ವಿಷಯವೇ ಆಗಿರಬಹುದು. ಈ ಐದು ನಾಡಿಗಳು ಮತ್ತು ಅದು ಪ್ರಭೇದ ಅಲ್ಲಿ ಬೇರೆ ಬೇರೆ ಆಗಿಬಿಟ್ಟು ದೇ ಬಿಕಮ್ ದೇ ಟರ್ನ್ ಅಪ್ ಇಂಟು 72,000. ಎಡಭಾಗದಲ್ಲಿ 36,000, ಬಲಭಾಗದಲ್ಲಿ 36,000, ಒಟ್ಟಿಗೆ ನಮ್ಮ ದೇಹದಲ್ಲಿ 72,000 ನಾಡಿಗಳು ನಮ್ಮ ದೇಹದಲ್ಲಿ ಪ್ರತಿಯೊಬ್ಬರ ದೇಹದಲ್ಲಿ ಕೂಡ ಇದೆ ಅಂತ ಹೇಳಿ. ಸೊ ಈ 72,000 ಅನ್ನೋದು ಯಾವ್ದೊಂದು ರ್ಯಾಂಡಮ್ ನಂಬರ್ ಅಂತ ಅಲ್ಲ, ಇದಕ್ಕೆ ಬೃಹತಿ ಸಹಸ್ರಕ್ಕೆ ಒಂದು ಲಿಂಕ್ ಇದೆ. ಅದನ್ನೇ ಆಧಾರ ಆಚಾರ್ಯಕ್ಕೆ ಹೇಳಿದ್ದಾರೆ, ಬೃಹತಿ ಸಹಸ್ರ ಸ್ಪರ್ಶಾನಾಂ ರುಚಾಂ ವಾಚ್ಯ ಅತ್ರ ಕೇಶವ. ಭಗವಂತ ಈ ನಾಡಿಗಳಲ್ಲಿರುವ ಭಗವದ್ ರೂಪಗಳು ಬೃಹತಿ ಸಹಸ್ರ ವಾಚ್ಯ ಭಗವದ್ ರೂಪಗಳು ಅಂದ್ರೆ ಬೃಹತಿ ಸಹಸ್ರ ಅಂದ್ರೆ ಏನು ನೀವೆಲ್ಲರೂ ಕೇಳಿರ್ಬೋದು, ಕೇಳದೆ ಇರುವವರಿಗೆ ಬ್ರೀಫ್ ಆಗಿ ಹೇಳ್ತೀನಿ. ಬೃಹತಿ ಸಹಸ್ರ ಅನ್ನೋದು ಬೃಹತಿ ಮಂತ್ರಗಳು ಋಗ್ವೇದದಲ್ಲಿ ಬರುವಂತಹ 1,000 ಮಂತ್ರಗಳು ಬೃಹತಿ ಛಂದಸ್ಸಿನಲ್ಲಿ ಇದೆ ಅಂತ ಹೇಳಿ. ಆಕ್ಚುಲಿ ಅವು ಎಲ್ಲವೂ ಬೃಹತಿ ಛಂದಸ್ಸು ಅಂದ್ರೆ ಒಂದೊಂದು ಪದ್ಯದಲ್ಲಿ ಶ್ಲೋಕದಲ್ಲಿ 36 ಅಕ್ಷರಗಳಿದ್ದರೆ ಅದಕ್ಕೆ ಬೃಹತಿ ಛಂದಸ್ಸು ಅಂತ ಕರೀತಾರೆ. ಈ 1,000 ಶ್ಲೋಕಗಳಲ್ಲಿ ಪ್ರತಿಯೊಂದರಲ್ಲಿಯೂ 36 ಅಕ್ಷರಗಳಿಲ್ಲ, ಕೆಲವರಲ್ಲಿ ಸ್ವಲ್ಪ ಕಮ್ಮಿದೆ, ಕೆಲವರಲ್ಲಿ ಜಾಸ್ತಿ ಇದೆ. ಅದೇ ಒಟ್ಟಿಗೆ ಈ 1,000 ಮಂತ್ರಗಳು ತಗೊಂಡಾಗ 36,000 ಅಕ್ಷರಗಳಿದೆ. ಸೊ ಟುಗೆದರ್ ಅಂದ್ರೆ ಕೆಲವು ಆವರೇಜ್ ಔಟ್ ಆಗಿಬಿಟ್ಟು ಒಟ್ಟಿಗೆ ಈ 36,000 ಮಂತ್ರಗಳಲ್ಲಿ 36,000 ಅಕ್ಷರಗಳು. ಅದಕ್ಕೆ ಬೃಹತಿ ಸಹಸ್ರ ಅಂತ ಕರೀತಾರೆ. ಅಂದ್ರೆ ಒಂದೊಂದು ಶ್ಲೋಕದಲ್ಲಿಯೂ 36 ಅಕ್ಷರಗಳಿಲ್ಲದೆ ಇದ್ದರೂ ಒಟ್ಟಿಗೆ 36,000 ಅಕ್ಷರಗಳಿರುವುದರಿಂದ ಈ ಸಾವಿರ ಮಂತ್ರಗಳಿಗೆ ಬೃಹತಿ ಸಹಸ್ರ ಅಂತ ಕರೀತಾರೆ. ಒಂದೊಂದು ಈ ಬೃಹತಿ ಸಹಸ್ರದ ಒಂದೊಂದು ಮಂತ್ರದಿಂದ ಪ್ರತಿಪಾದ್ಯವಾದ ವಾಚ್ಯವಾದ ಭಗವದ್ ರೂಪವೇ ವಿಷ್ಣು ಸಹಸ್ರನಾಮದಲ್ಲಿ ಒಂದೊಂದು ಮಂತ್ರ ಆಯಿತು. ಸೊ ವಿಷ್ಣು ಸಹಸ್ರನಾಮ ಅದಕ್ಕೆ ಬೃಹತಿ ಸಹಸ್ರದ್ದೇ ಒಂದು ರೂಪ, ಬೃಹತಿ ಸಹಸ್ರ ಒಂದು ರೂಪ ವಿಷ್ಣು ಸಹಸ್ರ, ಅದಕ್ಕೆ ಬೃಹತಿ ಸಹಸ್ರ ಹೇಳಿದಷ್ಟು ಒಂದು ಫಲ ನಮಗೆ ಆ ಎಫೆಕ್ಟ್ ಒಂದು ವಿಷ್ಣು ಸಹಸ್ರನಾಮದಿಂದ. ಅದಕ್ಕೆ ವಿಷ್ಣು ಸಹಸ್ರನಾಮಕ್ಕೆ ಅಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ. ವಿಷ್ಣು ಸಹಸ್ರನಾಮ ಬಹಳ ಶ್ರೇಷ್ಠವಾದದ್ದು, ಯಾಕೆಂದ್ರೆ ಆ ವಿಷ್ಣು ಸಹಸ್ರನಾಮವನ್ನು ಹೇಳಿದರೆ ಬೃಹತಿ ಸಹಸ್ರದಲ್ಲಿಯೇ ಪ್ರತಿಪಾದ್ಯವಾದ ಭಗವದ್ ರೂಪಗಳು ಅಲ್ಲಿ ನಮಗೆ ವಾಚ್ಯವಾಗಿದೆ ಅಂತ ಹೇಳಿ ಹೇಳ್ತಾರೆ. ಸೊ ಆಚಾರ್ಯರು ಅದಕ್ಕೆ ಈ ನಮ್ಮ ದೇಹದಲ್ಲಿರುವ ನಾಡಿಗಳು ಕೂಡ ಈ ಅಂದ್ರೆ ಅಲ್ಲಿರುವ ಭಗವಂತನ ರೂಪಗಳು, ಅಲ್ಲಿ ಬೃಹತಿ ಸಹಸ್ರದಲ್ಲಿರುವಂತಹ ಭಗವದ್ ರೂಪಗಳು ಅವು ಒಂದು ಕರೆಸ್ಪಾಂಡ್ ಆಗುತ್ತೆ ಅಂತ ಹೇಳಿ. ಅದೇ ಅಲ್ಲಿರುವ ಇಲ್ಲಿರುವ ಭಗವದ್ ರೂಪಗಳಿಗೆ ಭಗವಂತನ ಪ್ರತಿಯೊಂದು ರೂಪದಲ್ಲಿ ಅಭೇದವೇ, ಆದ್ರೆ ಈ ರೂಪಗಳು ಅಂದ್ರೆ ಅಷ್ಟು ರೂಪಗಳನ್ನು ತಾಳಿದ್ದಾನಲ್ಲೋ ಅದು ಇದು ಕರೆಸ್ಪಾಂಡ್ ಆಗುತ್ತೆ, ಆ ರೂಪಗಳೇ ಇಲ್ಲಿದೆ, ಈ ರೂಪಗಳೇ ಅಲ್ಲಿದೆ ಅಂತೇಳಿ. ಅಷ್ಟೇ ಅಲ್ಲದೆ ಈ 72,000 ಭಗವದ್ ರೂಪಗಳು ಹೇಗಿದೆ ಅಂತ ಹೇಳಿದರೆ, ಬೃಹತಿ ಸಹಸ್ರದಲ್ಲಿ 36,000 ಅಕ್ಷರಗಳಿದ್ದರೆ ಒಂದೊಂದು ಅಕ್ಷರದಲ್ಲಿಯೂ ಸ್ವರ ವ್ಯಂಜನ, ಅಕ್ಷರ ಅಂದ್ರೆ ಒಂದು ಸ್ವರ ಒಂದು ವ್ಯಂಜನ, ಸ್ವರ ಅಂದ್ರೆ ವವಲ್ ವ್ಯಂಜನ ಕಾನ್ಸನೆಂಟ್ ಮೋರ್ ದನ್ ಒನ್ ಇರಬಹುದು, ಆದ್ರೆ ಒಟ್ಟಿಗೆ ಎಲ್ಲ ವ್ಯಂಜನಗಳನ್ನು ಒಟ್ಟಿಗೆ ತಗೊಳ್ತಾರೆ. ಈಗ ರಾಷ್ಟ್ರ ಅಷ್ಟ್ರ ಅಂತ ತಗೊಂಡ್ರೆ ಶರ್ ಮೂರು ವ್ಯಂಜನಗಳಿದೆ, ಒಂದೇ ಸ್ವರ ಆ ಇದೆ ಷ್ಟ್ರ ಅನ್ನೋದು, ಆದ್ರೆ ಆ ಮೂರು ವ್ಯಂಜನಗಳು ಒಟ್ಟಿಗೆ ತಗೊಳ್ತಾರೆ. ಸೊ ಒಂದು ವ್ಯಂಜನ ಇದ್ದಂತೆ ಪರಿಗಣನೆ. ಯಾಕೆ ಅಂತ ಹೇಳಿದ್ರೆ ಪ್ರೊನೌನ್ಸ್ ಮಾಡ್ಲಿಕ್ಕೆ ನಮಗೆ ಅಷ್ಟೇ ಒಂದು ಮಾತ್ರ ಕಾಲ ಆಗುತ್ತೆ, ಒಂದು ಹ್ರಸ್ವಾಕ್ಷರಕ್ಕೆ ಅರ್ಧ ಮಾತ್ರ ಕಾಲ, ಸ್ವರಕ್ಕೆ ಅರ್ಧ ಮಾತ್ರ ಕಾಲ, ವ್ಯಂಜನ ಮೂರು ವ್ಯಂಜನಗಳಿದ್ರು ಅವು ಅರ್ಧ ಮಾತ್ರ ಕಾಲಕ್ಕೆ ಆಗುತ್ತೆ. ಆ ಕಾರಣದಿಂದ ದೇ ಜಸ್ಟ್ ಶೇರ್ ದ ಟೈಮ್. ಸೊ ಒಂದು ವ್ಯಂಜನದಂತೆ ಪರಿಗಣನೆ ಆಗುತ್ತೆ. ಈ ವಿಧವಾಗಿ 36,000 ಅಕ್ಷರಗಳಿದ್ರೆ 36,000 ಸ್ವರಗಳು 36,000 ವ್ಯಂಜನಗಳಿದೆ ಅಂತ ಹೇಳಿ, ಒಂದೊಂದು ಸ್ವರದಲ್ಲಿ ಒಂದೊಂದು ವ್ಯಂಜನದಲ್ಲಿ ಕೂಡ ಇಲ್ಲಿ ಪುರುಷ ರೂಪಗಳು ಸ್ತ್ರೀ ರೂಪಗಳಿದೆ ಅಂತ ಹೇಳಿ. ಸೊ 36,000 ಪುರುಷ ರೂಪಗಳು 36,000 ಸ್ತ್ರೀ ರೂಪಗಳು ಈ ವ್ಯಂಜನಗಳಲ್ಲಿಯೂ ಸ್ವರಗಳಲ್ಲಿಯೂ ನಿಂತಿದೆ. ಈ ವಿಧವಾಗಿರುವ ಒಂದೊಂದು ಪುರುಷ ರೂಪದಲ್ಲಿಯೂ ಭಗವಂತನು ತಾನು ಒಂದು ಪುರುಷ ರೂಪದಲ್ಲಿ, ಭಗವಂತನಿಗೆ ಪುರುಷತ್ವ ಅಸ್ತಿತ್ವ ಇಲ್ಲ, ಅವನು ಪುರುಷ ರೂಪದಲ್ಲಿ ಸ್ತ್ರೀ ರೂಪದಲ್ಲಿ ಇದ್ದಾನೆ ಅಂತ ನಾವು ಎಲ್ಲೆಲ್ಲಿ ಪ್ರಯೋಗ ಮಾಡ್ತೀವೋ ಅದು ಅವನಿಗೇನೋ ಆ ಪುರುಷ ಸ್ತ್ರೀಗಳಂತೆ ವಿಕಾರ ಬಂತಲ್ಲ ಅಂತಲ್ಲ, ಅವನು ಆ ಕಾರ್ಯಗಳನ್ನು ಅಲ್ಲಿದ್ದು ಆ ರೂಪವನ್ನು ಧಾರಣೆ ಮಾಡಿದ್ದಾನಷ್ಟೇ. ಅವನು ಪುರುಷತ್ವ ಅಸ್ತಿತ್ವವನ್ನು ಕೊಡುವವನು ಎಲ್ಲರಿಗೂ, ಅವನು ಪುರುಷ ಅಸ್ತಿತ್ವಕ್ಕೆ ಅತೀತನಾಗಿರುವವನು ಭಗವಂತ. ಪುರುಷ ಸ್ತ್ರೀ ರೂಪಗಳನ್ನು ಧಾರಣೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಲೀಲಾ ರೂಪದಿಂದ ಧಾರಣೆ ಮಾಡಿದ್ದಾನಷ್ಟೇ ಹೊರತು ಅವನಿಗೆ ಆ ಪ್ರತಿಬಂಧಕತ್ವ ಇಲ್ಲ, ಪುರುಷ ಸ್ತ್ರೀ ರೂಪಗಳ ಪ್ರತಿಬಂಧಕತ್ವ ಭಗವಂತನಿಗಿಲ್ಲ. ಅದಕ್ಕೆ ಭಗವಂತ ಪುರುಷನೂ ಅಲ್ಲ ಸ್ತ್ರೀಯೂ ಅಲ್ಲ ಅಂತ ಹೇಳುದು, ಎರಡಕ್ಕೂ ಅತೀತನಾಗಿದ್ದಾನೆ, ಎರಡು ರೂಪಗಳನ್ನು ಧಾರಣೆ ಮಾಡುವ ಸಮರ್ಥನಾಗಿದ್ದಾನೆ. ಹೀಗೆ ಭಗವಂತ 36,000 ಪುರುಷ ರೂಪಗಳನ್ನು 36,000 ಸ್ತ್ರೀ ರೂಪಗಳನ್ನು ತಗೊಂಡು 36,000 ಅಭಿಮಾನಿ ದೇವತೆಗಳು, ಈ ನಾಡಿಗಳಿಗೂ ಅಭಿಮಾನಿ ದೇವತೆಗಳು, ಆ ಸ್ವರವ್ಯಂಜನಗಳಿಗೂ ಅಭಿಮಾನಿ ದೇವತೆಗಳಿದ್ದಾರೆ, ಪುರುಷ ದೇವತೆಗಳು ಸ್ತ್ರೀ ದೇವತೆಗಳು. ಅವರ ಒಳಗೆ ಆ ಸ್ವರವ್ಯಂಜನಗಳಲ್ಲಿರುವ ಪುರುಷ ಸ್ತ್ರೀ ದೇವತೆಗಳ ಒಳಗಿರುವ ಭಗವಂತನ ಪುರುಷ ಸ್ತ್ರೀ ರೂಪಗಳು, ಹಾಗೆ ನಮ್ಮ ದೇಹದ ನಾಡಿಗಳಲ್ಲಿ ಕೂಡ 36,000 ಬಲಭಾಗದ ನಾಡಿಗಳಲ್ಲಿ 36,000 ಪುರುಷ ರೂಪಗಳಿಂದ ಭಗವಂತ ಇದ್ದಾನೆ, 36,000 ಎಡಭಾಗದಲ್ಲಿರುವ ನಾಡಿಗಳಲ್ಲಿ 36,000 ಸ್ತ್ರೀ ರೂಪಗಳಿಂದ ಭಗವಂತ ಇದ್ದಾನೆ, ಹೀಗೆ 72,000 ರೂಪಗಳಿಂದ ಭಗವಂತ ಇದ್ದಾನೆ ಅನ್ನುವುದನ್ನು ಅಲ್ಲಿ ಹೇಳಿದ್ದಾರೆ. ಸೊ ಹೀಗೆ ಬೃಹತಿ ಸಹಸ್ರಕ್ಕೆ ಸಂಬಂಧಪಟ್ಟಂತಹ ವಿಷಯವಾಗಿದೆ ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ. ಸೊ ಅದಾದ ಮೇಲೆ ಆ ರೂಪಗಳ ಲಕ್ಷಣವನ್ನು ರೂಪಾಣಾಂ ಲಕ್ಷಣಂ ತೇಷಾಂ ರಹಸ್ಯತ್ವ ನ ಕಥ್ಯತೆ ವಿಷ್ಣುನ ಬ್ರಹ್ಮಣೇ ಪ್ರೋಕ್ತಂ ಗ್ರಂಥ ಸಂಕೋಚತಸ್ತುತ ಅಂತ ಹೇಳಿ ಆಚಾರ್ಯರು ಈ 72,000 ರೂಪಗಳ ಲಕ್ಷಣಗಳನ್ನು ಕೂಡ ಹೇಳಕ್ಕೆ ಹೋದ್ರೆ ಈ ಗ್ರಂಥ ಬಹಳ ವಿಸ್ತಾರವಾಗಿಬಿಡುತ್ತೆ. ಒಂದು ಅಷ್ಟೇ ಅಲ್ಲದೆ ಇದು ಬ್ರಹ್ಮದೇವರು ಮುಂತಾದವರಿಗೆ ಉಪಾಸನಾ ಯೋಗ್ಯವಾದದ್ದು, ಸಾಮಾನ್ಯ ಮಾನವರಿಗೆ ಇದು ಉಪಾಸನಾ ಯೋಗ್ಯವಲ್ಲ, ಯಾಕಂದ್ರೆ ಅಷ್ಟೆಲ್ಲ ಚಿಂತನೆ ಮಾಡುವುದು ಸಾಮಾನ್ಯ ಮಾನವ ಸಾಧ್ಯವಿಲ್ಲ ಅಂತ ಹೇಳಿ ಆಚಾರ್ಯರು ಅದನ್ನು ಹೇಳುತ್ತಾ ಇಲ್ಲ ಅನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಸೊ ಬ್ರಹ್ಮದೇವರಿಗೆ ವಿಷ್ಣು ದೇವರು ಆ ರೂಪಗಳನ್ನು ಉಪದೇಶ ಮಾಡಿದ್ದಾರೆ, ಅದು ರಹಸ್ಯವಾದದ್ದು ಅಂತ ಹೇಳಿ ಹೇಳಿದ್ದಾರೆ. ಸೊ ಆ ಕಾರಣ ಎರಡು ಕಾರಣಗಳಿಂದ ಅದನ್ನು ಹೇಳಲಿಲ್ಲ ಅಂತ ಹೇಳಿ ಅದಾದ ಮೇಲೆ ನಾವು ಗೀತೆಯನ್ನು ಮಾಡುವಾಗ ಅಲ್ಲಿ ಹೇಳಿದಂತಹ ಮಾತುಗಳು ಇದು ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ತನ್ಸಾರ ಸಂಘದಲ್ಲಿ ಕೂಡ ಖಂಡ ಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ ಪ್ರಯತ್ನ ಸಮಾಧಿಶ್ಚ ದರ್ಶನಂ ಚಿರಯಾದಯ ಅಥವಾ ಸತತಂ ಶಾಸ್ತ್ರ ವಿಮರ್ಶೆಯ ಭವಿಷ್ಯತಿ ಅಂತೇಳಿ ಪರಮಸ್ನೇಹ ಸಂಯುಕ್ತ ಯಥಾ ಅರ್ಥ ಜ್ಞಾನತಃ ಭವೇತ್ ಸಾ ಭಕ್ತಿ ವಿಜ್ಞೇಯ ಸಾಧನ ಭೋಗ ಮೋಕ್ಷಯೋಹು ಅಂತೇಳಿ ಎಲ್ಲ ಭೋಗ ಮೋಕ್ಷಗಳಿಗೂ ಸಾಧನವಾಗಿರುವಂತಹದ್ದು ಅದು ಧಾರಣ ಧ್ಯಾನ ಅನ್ನೋದು ಏನು ಖಂಡ ಸ್ಮೃತಿ ಧಾರಣ ಅಂದ್ರೆ ಮಧ್ಯ ಮಧ್ಯೆ ನಾವು ಬ್ರೇಕ್ ಬರ್ತಾ ಸ್ವಲ್ಪ ಬರುತ್ತೆ ಆಮೇಲೆ ಬ್ರೇಕ್ ಬರುತ್ತೆ ಒಂದು ದೇವರನ್ನು ಚಿಂತನೆ ಮಾಡುವಾಗ ಆ ಸ್ಥಿರವಾಗಿ ಭಗವಂತನ ರೂಪ ನಮ್ಮ ಮನಸ್ಸಲ್ಲಿ ನಿಲ್ಲೋದಿಲ್ಲ ನಮಗೆ ಬಹಳ ಗೊಂದಲ ಅಯ್ಯೋ ದೇವ್ರ ಧ್ಯಾನಕ್ಕೆ ಕೂತಿದ್ದೀನಿ ಏನು ಬರ್ತಾ ಇಲ್ಲ ಬ್ರೇಕ್ 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 ಬರ್ತಾ ಇದೆ ನನಗೆ ಬ್ರೇಕ್ ಬರ್ತಾ ಇದಲ್ವ ಅಂತ ಪರವಾಗಿಲ್ಲ ಅದು ನಮ್ಮ ನಮ್ಮ ಯೋಗ್ಯತಾನುಸಾರ ಆಗತ್ತೆ ಅದಕ್ಕಷ್ಟು ನಾವಷ್ಟು ಗೊಂದಲಕ್ಕೆ ಒಳಗಾಗಬೇಕಾಗಿಲ್ಲ ಮೊದಲು ಮಾಡುವಂತಹದ್ದು ಇನಿಷಿಯಸ್ ಫೇಸ್ ನಲ್ಲಿ ಮಧ್ಯ ಮಧ್ಯ ವಿಚ್ಛೇದವಾಗುವಂತಹ ಭಗವಂತನ ಚಿಂತನೆ ಅದಕ್ಕೆ ಧಾರಣ ಧಾರಣ ಸೊ ವಿ ಆರ್ ದ ಸ್ಟಾರ್ಟಿಂಗ್ ಸ್ಟೇಜಸ್ ನಲ್ಲಿ ಧಾರಣೆ ಸೊ ಭಗವಂತನ ರೂಪವನ್ನು ನಮ್ಮ ಹೃದಯದಲ್ಲಿ ಧಾರಣೆ ಮಾಡ್ತೀವಿ ಅದನ್ನು ಸಪೋರ್ಟ್ ಮಾಡಲಿಕ್ಕೆ ಪ್ರಯತ್ನ ಅದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಖಂಡ ಖಂಡ ಖಂಡವಾಗಿ ಬಂದರೆ ಖಂಡ ಸ್ಮೃತಿಗೆ ಧಾರಣ ಅಂತ ಕರೀತಾರೆ ಅಖಂಡ ಸ್ಮೃತಿ ಅಂದ್ರೆ ಲಾಂಗ್ ಡ್ಯೂರೇಷನ್ ಒಂದೊಂದು ಒಂದು ನಿಮಿಷಕ್ಕೆ ಅರ್ಧ ನಿಮಿಷಕ್ಕೆ ಬ್ರೇಕ್ ಆಗದೆ ಲಾಂಗ್ ಡ್ಯೂರೇಷನ್ ಭಗವಂತನ ರೂಪವನ್ನು ಚಿಂತನೆ ಮಾಡುವ ಸಾಮರ್ಥ್ಯ ಬಂದಾಗ ಅದನ್ನು ಧ್ಯಾನ ಅಂತ ಕರೀತಾರೆ ಅಖಂಡ ಸ್ಮೃತಿ ಅಂತ ಹೇಳಿ ಖಂಡ ಸ್ಮೃತಿ ಅಖಂಡ ಸ್ಮೃತಿ ಅದನ್ನು ಧ್ಯಾನ ಅಂತ ಹೇಳ್ತಾರೆ ಅದು ಅಪ್ರಯತ್ನ ಸಮಾಧಿಶ್ಚ ದರ್ಶನಂ ಚಿರಯಾತಯ ಅಂತ ಹೇಳಿ ಆ ಧ್ಯಾನ ಅನ್ನೋದು ಅಂದ್ರೆ ನಿರಂತರವಾಗಿ ಲಾಂಗ್ ಡ್ಯುರೇಷನ್ ಭಗವಂತನ ಸ್ಥಿರವಾಗಿ ಇರುವ ರೂಪವನ್ನು ನಿಲ್ಲಿಸುವ ಶಕ್ತಿ ಕೂಡ ಅದು ಪ್ರಯತ್ನದಿಂದಲೂ ಬರಬಹುದು ಆ ಧ್ಯಾನ ಇಲ್ಲ ಪ್ರಯತ್ನವಿಲ್ಲದೆ ನಿರಾಯಾಸವಾಗಿಯೂ ಬರಬಹುದು ಸೊ ಇಲ್ಲ ನಿರಂತರ ಚಿಂತನೆಯಲ್ಲಿ ತೊಡಗುವ ಸಿದ್ಧಿಯನ್ನು ಅದು ಸಮಾಧಿ ಅಂದ್ರೆ ಪ್ರಯತ್ನವಿಲ್ಲದೆ ಯಾವ ಪ್ರಯಾಸವೂ ಇಲ್ಲದೆ ಈ ವಿಧವಾದಂತಹ ಧ್ಯಾನ ನಮಗೆ ನಿರಂತರ ಚಿಂತನೆ ಬಂದಾಗ ಅದಕ್ಕೆ ಸಮಾಧಿ ಅಂತ ಕರೀತಾರೆ ಸಮಾಧಿ ಅಂದ್ರೆ ಸಮಾಧಿ ಸಮ್ಯಕ್ಕಾಧಿ ಚೆನ್ನಾಗಿ ದೇವರನ್ನು ನಿಲ್ಲಿಸುವುದು ಅದನ್ನು ಸಮಾಧಿ ಸಮಾಧಿ ಅಂದ್ರೆ ಸಮ್ಯಕ್ ಆಧಿ ಸೊ ಭಗವಂತನನ್ನು ನಾವು ಚೆನ್ನಾಗಿ ಧಾರಣೆ ಮಾಡುವುದು ಅದನ್ನು ಸಮಾಧಿ ಅಂತೇಳಿ ಅಂದ್ರೆ ಪ್ರಯತ್ನವಿಲ್ಲದೆ ನಿರಾಯಾಸವಾಗಿ ಆಯಾಸವಿಲ್ಲದೆ ಭಗವಂತನನ್ನು ನಾವು ಯಾವಾಗಾದ್ರೆ ಧ್ಯಾನ ಮಾಡಿ ಲಾಂಗ್ ಡ್ಯೂರೇಷನ್ ಧ್ಯಾನ ಮಾಡಲಿಕ್ಕಾಗುತ್ತೋ ಅದನ್ನು ಪ್ರಯತ್ನವಿಲ್ಲದೆ ಮಾಡುವಂತಹದಕ್ಕೆ ಸಮಾಧಿ ಅಂತ ಕರ್ತಾರೆ ಈ ವಧವಾಗಿ ಚಿರಕಾಲ ಮಾಡುವಂತಹ ಇಂತಹ ಸಮಾಧಿಯಿಂದ ಭಗವಂತನ ದರ್ಶನ ಅಪರೋಕ್ಷ ಜ್ಞಾನವಾಗತ್ತೆ ಅಂತ ಹೇಳಿ ನಿರಂತರ ಶಾಸ್ತ್ರ ಪರಿಶೀಲನದಿಂದಲೂ ಕೂಡ ಶಾಸ್ತ್ರ ಅಭ್ಯಾಸಗಳಿಂದ ನಮಗೆ ಭಗವಂತ ಸಾಕ್ಷಾತ್ಕಾರ ಆಗ್ತಾನೆ ಅಪರೋಕ್ಷ ಮೊದಲು ಆಗಬೇಕು ಅಪರೋಕ್ಷ ಆದ ಮೇಲೆ ಅಪರೋಕ್ಷ ಸ್ಥಿರವಾಗಬೇಕು ಅಪರೋಕ್ಷ ಸ್ಥಿರವಾದ ಮೇಲೆ ಭಗವಂತನ ಧ್ಯಾನದಿಂದ ನಮಗೆ ಈ ವಿಧವಾದಂತಹ ಸಿದ್ಧಿ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ಭಗವಂತನ ಪ್ರೀತಿಯನ್ನು ಪಡೆಯಬೇಕು ಅದು ಜ್ಞಾನದಿಂದ ಕೇವಲ ಜ್ಞಾನದಿಂದಲೇ ಭಗವಂತನ ಪ್ರೀತಿಯನ್ನು ಪಡೆಯಲಿಕ್ಕಾಗುತ್ತೆ ಅಂತೇಳಿ ಜ್ಞಾನಪೂರ್ವಕವಾದ ಈ ಸ್ನೇಹವನ್ನೇ ಜ್ಞಾನಪೂರ್ವಕ ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ ರೀತಿ ಪ್ರೋಕ್ತ ಅಂತ ಹೇಳಿದಂತೆ ಅದು ಸುಖಭೋಗಕ್ಕೆ ಕಾರಣ ಆಗತ್ತಂತಹ ಅವಿಚ್ಛಿನ್ನವಾದ ಭಕ್ತಿ ಇರಬೇಕು ಅಂತೇಳಿ ಅಲ್ಲಿ ಹೇಳಿದ್ದಾರೆ ಸೊ ಈ ಬಹಳ ಸುಂದರವಾದ ವಿಷಯಗಳನ್ನು ಆಚಾರ್ಯರು ಅಂತಸಾರ ಮುಂತಾದ ಗ್ರಂಥಗಳಲ್ಲಿ ವಿಸ್ತಾರ ಮಾಡಿದ್ದಾರೆ ಮತ್ತು ಸಂಕ್ಷೇಪವಾಗಿ ಒಂದು ವಿಷಯವನ್ನು ತಿಳಿಬೇಕಂತ ಅದನ್ನು ಹೇಳಿದ್ದೀವಿ ಸೊ ಗೀತೆ ಮಾಡಲಿಕ್ಕೆ ಅಷ್ಟು ಟೈಮ್ ಇಲ್ಲ ಆದ್ರೆ ಆ ಶ್ಲೋಕವನ್ನು ಓದ್ಬಿಟ್ಟು ಸ್ವಲ್ಪ ಗೀತೆಯನ್ನು ಸ್ಪರ್ಶ ಮಾಡಿಬಿಟ್ಟು ಇವತ್ತು ಹೋಗೋಣ ನಾವು 7ನೇ ಅಧ್ಯಾಯದಲ್ಲಿ ಮಾಡುವಾಗ 8ನೇ ಶ್ಲೋಕ ಅದು ನೋಡಿದ್ದೀವಿ ರಸೋಹಮೋಪ್ಸ ಕುಂತೆಯ ಅನ್ನೋದು ಅದಾದ್ಮೇಲೆ 9ನೇ ಶ್ಲೋಕ ಪುಣ್ಯೋ ಗಂಧ ಪೃಥಿವ್ಯಾಂ ಚ ತೇಜಸ್ಚಾಸ್ಮಿ ಭಾವಸೌ ಜೀವನಂ ಸರ್ವಭೂತೇಶು ತಪಶ್ಚಾಸ್ಮಿ ತಪಶ್ವಿಷು ಅಂತ ಹೇಳಿದಾಗ ಅಲ್ಲಿ ಒಂದು ಸುಂದರವಾದ ಭಾವನ ಅದು ಕೊಟ್ಟಿದ್ದಾರೆ ಭಗವಂತ ಸೂಕ್ಷ್ಮ ಪುಣ್ಯರಸನ ಭೋಗ ಮಾಡ್ತಾನೆ ಅಂತ ಅಲ್ಲಿ ಹೇಳಿದ್ದಾರೆ ಅದನ್ನು ನಾವು ವಿಸ್ತಾರವಾಗಿ ನೆಕ್ಸ್ಟ್ ಕ್ಲಾಸ್ ನೋಡೋಣ ಜಸ್ಟ್ ಅದನ್ನು ಸ್ಪರ್ಶ ಮಾಡೋಣ ಅಂತ ಹೇಳಿ ಹೇಳಿದ್ದೀವಿ ಶ್ರೀಕೃಷ್ಣಾರ್ಪಣಮಸ್ತು ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಅನಸಸ್ವಭಾವಾತ್ ಕರೋಮಿ ಇತಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಶ್ರಣಪ್ಯಾಮಿ ಶ್ರೀಕೃಷ್ಣಾರ್ಪಣಮಸ್ತು.